यदिदं सर्वभक्तानाम् अस्माकं नृहरे हरे सदासु कार्यं कार्यज्ञ प्रलयार्कायितप्रभ हरिकथामृत सार गुरुगळ करुणदिन्दापणि केळुवे ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಕೃಷ್ಣ. ಇಲ್ಲಿ ನಾವು ಪಂಚತನ್ಮಾತ್ರ ಸಂಧಿಯಲ್ಲಿ 16ನೇ ಪದ್ಯ ನೋಡ್ತಾ ಬಂದಿದ್ದೀವಿ. ಜ್ವರಹರ ರೂಪಗಳನ್ನ ಚಿಂತನೆ ಮಾಡಬೇಕು, ಜ್ವರಹರಾಹ್ವಯ ನಾರಸಿಂಹನ ಅಂತ ನರಸಿಂಹ ದೇವರನ್ನ ಚಿಂತನೆ ಮಾಡಬೇಕು ಅಂತ ಹಿಂದಿನ ಪದ್ಯದಲ್ಲಿನೂ ಬಂದಿದೆ. ಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಅಂತ ಬಂದಿದೆ. ಇಲ್ಲಿನೂ ಅದೇ ನರಸಿಂಹನ ಬರುತ್ತೆ. ನೆಕ್ಸ್ಟ್ ಪದ್ಯದಲ್ಲಿನೂ ಅದಕ್ಕೆ ಸಂಬಂಧಪಟ್ಟ ತ್ಯಾಗ ದೇವರನ್ನ ಆ ಮಂತ್ರದಿಂದ ನಾವು ಚಿಂತನೆ ಮಾಡಬೇಕು ಅಂತ ಈ ಮೂರು ಪದ್ಯದಲ್ಲಿನೂ ಬಂದಿದೆ. ಇಲ್ಲಿ ಹೇಳುವಾಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜ್ವರಹರಾಹ್ವಯ ಅಂತ. ಸೊ ಜ್ವರ ನಮ್ಗೆ ಗೊತ್ತಾಯ್ತು, 27 ಆಯ್ತು, ಜ್ವರಹರ 28 ಆಯ್ತು. ಜ್ವರ ಅಂತ ಬಂದಾಗ ನಾವು ಫಸ್ಟ್ ಏನ್ ನೋಡಿದೀವಿ ಅಂದ್ರೆ ಜ್ವರ ಅಂದ್ರೆ ಆ ಜ್ವರ ಕೊಡುವಂತ ಆ ಒಂದು ಶೈವ ಜ್ವರ, ಅದು ಕಥೆ ನೋಡಿದೀವಿ. ಶೈವ ಜ್ವರ ನಮಗೆ ಆ ಒಂದು ಪೀಡೆಯನ್ನ ಕೊಡುವಂತದ್ದು. ಅದನ್ನ ಜ್ವರಕ್ಕೆ ಜ್ವರ ಮತ್ತು ಹರ ಅಂತ ಹೇಳುವಾಗ ಎರಡು ಮೀನಿಂಗ್ ತಗೊಳ್ತಾರೆ. ಒಂದು ಏನು ಅಂದ್ರೆ ಜ್ವರ ಆ ಜ್ವರವನ್ನ ಸಂಹಾರ ಮಾಡುವಂತ ಹರನಲ್ಲಿ ಇರುವಂತ ರೂಪ ಅಂತ ಒಂದು ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ಜ್ವರ ಮತ್ತು ಜ್ವರ ಆ ಕೆಲಸವನ್ನ ಮಾಡುವಂತ ಆ ಸಂಹಾರ ಕಾರ್ಯ, ಆ ಒಂದು ಜ್ವರ ಕೊಟ್ಟು ನಮ್ಗೆ ಪೀಡೆ ಕೊಡುವಂತ ಆ ರೂಪ ಹರನಲ್ಲಿ ಇದ್ದು ಅದು ಉಗ್ರವಾಗಿ ಅದು ಮಾಡ್ತಾರೆ ಅಂಬುದು ಅದು ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಸೊ ಜ್ವರ ಹರ ಇದು ಎರಡು ಆಯ್ತು. ಜ್ವರ ಹರ ಚಿಂತನೆ ಮಾಡಿದ್ರೆ ಆಯ್ತಲ್ಲ, 27 ಅಂದ್ರೆ ಜ್ವರ ಶೈವ ಜ್ವರ ಬರುತ್ತೆ, ಅದನ್ನ ಹರಣ ಅದನ್ನ ನಾಶ ಮಾಡುವಂತ ಹರ ರೂಪ ಅದಕ್ಕೆ ಕಾರಣವಾಗಿರುವಂತ ರೂಪ ಅಂದ್ರೆ ಆಯ್ತಲ್ಲ. ತಿರ್ಗಾ ಯಾತಕ್ಕೆ ಇನ್ನೊಂದು 2827 ರೂಪಾಯಿ ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಜ್ವರ ಅಂಬೋದು ಬರೀ ನಮಗೆ ಬರುವಂತ ಕಾಯಿಲೆ ಪೀಡೆ ಮಾತ್ರ ಇಲ್ಲ, ಆ ಮೂಲ ಎಲ್ಲದಕ್ಕೇನು ಮೂಲತಃ ಇರುವಂತ ನಮಗೆ ಅಜ್ಞಾನ ಅಂಬೋದು. ಅಜ್ಞಾನದಿಂದ ಏನ್ ಅಜ್ಞಾನ, ನಾನು ಮಾಡ್ತಾ ಇದ್ದೀನಿ ಅಹಂ ಅಂಬೋ ಅಹಂಕಾರ ಇದಕ್ಕೋಸ್ಕರ. ಅಹಂಕಾರ ಅಂದ್ರೆ ನಾವು ನಮ್ಮಲ್ಲಿ ಆ ಒಂದು ಸ್ವತಂತ್ರವನ್ನ ಆರೋಪಣೆ ಮಾಡಿಕೊಂಡಿದ್ದೀವಿ, ನಾನು ನನ್ನದು ಎಂಬ ಜಡಮತಿ ಅಂತ ಹೇಳ್ತಾರ. ಹಾಗೆ ಮಾಡ್ತಾ ಇರೋದು ಅದು ಅಜ್ಞಾನ, ಅದನಿಂದ ನಮ್ಗೆ ಬಂಧನೆ ಆಗಿದೆ. ಆ ಅಜ್ಞಾನ ಎಷ್ಟು ತನಕ ಇರುತ್ತ, ಈ ಜ್ವರ ಈ ಪೀಡೆ ಈ ಸಂಸಾರ ಅಂಬೋ ಪೀಡೆ ಈ ಜ್ವರ ಸಂಸಾರದ ಜ್ವರ ಶೈವ ಜ್ವರ ಎಷ್ಟು ತನಕ ಇರುತ್ತೆ, ಇದು ಏನೋ ನಮ್ಗೆ ಈ ಒಂದು ಇವಾಗ ಬಂದು ಬಂದು ಹೋಗುವಂತದಲ್ಲ, ಇದಾದ ಮೇಲೆ ನೆಕ್ಸ್ಟ್ ಜನ್ಮ ಇದೆ, ಅದಾದ ಮೇಲೆ ನೆಕ್ಸ್ಟ್ ಜನ್ಮ ಇದೆ, ಹಿಂದೆ ಎಷ್ಟೋ ಜನ್ಮದಲ್ಲಿ ಎಷ್ಟೆಷ್ಟೋ ಮೇರಂತೆ ನಾವು ಪಾಪಗಳು ಮಾಡಿದ್ದೀವಿ. ಎಲ್ಲದಕ್ಕೇನು ಮೂಲ ಕಾರಣವಾದಂತದ್ದು ಅಜ್ಞಾನ. ಅದು ಎಲ್ಲಿ ಕೂತಿದೆ ನಮ್ಗೆ ಅಂದ್ರೆ ಅದು ಕೂತಿರುವಂತ ಜಾಗೆ ನಮ್ಮ ಲಿಂಗ ದೇಹಕ್ಕೆ ಹೋಗ್ತಾರೆ. ಆ ಲಿಂಗ ದೇಹ ಇರೋ ತನಕ ನಮ್ಗೆ ಇರತ್ತಂತ ಜ್ಞಾನಿಗಳೇ ಅದ್ರನ್ನು ಜ್ಞಾನಿಗಳಿಗೂ ಕೆಲವೊಮ್ಮೆ ಇದಾಗತ್ತಂತ ಈ ಒಂದು ದೋಷ ನಾನು ಅಂಬೋದು ಬಂದ್ಬಿಡತ್ತಂತ ಆಚಾರ್ಯರು ಹೇಳ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸೊ ಹೀಗೆ 18th ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ ಆಚಾರ್ಯರು. ಸೊ ಹಾಗೆ ಇದಕ್ಕೆ ಮೂಲ ಕಾರಣವಾದಂತ ಆ ಲಿಂಗ ದೇಹವನ್ನ ಜ್ವರಹರಾಹ್ವಯ ನಾರಸಿಂಹ, ಅದು ಏನಾಗುತ್ತೆ ಕೊನೆಯಲ್ಲಿ ಆ ನಾರಸಿಂಹ ರೂಪದಿಂದ ಅವರು ಅದನ್ನ ತೆಗೆದ್ಬಿಡ್ತಾರೆ, ಲಿಂಗ ದೇಹ ಭಂಗ ಮಾಡ್ತಾರಂತ ಆ ರೂಪದಿಂದ ನಮ್ಗೆ ಆ ಒಂದು ಸ್ವರೂಪ ಸುಖವನ್ನ ಕೊಡುವಂತ ಆ ರೂಪ. ಈ ಜ್ವರವನ್ನ ಈ ಲಿಂಗ ದೇಹವೇ ಮೂಲವಾಗಿರುತ್ತೆ, ಆ ಲಿಂಗ ದೇಹವೇ ತೆಗೆದು ಬಿಡ್ತಾರೆ, ಅದು ಹೋಗಬೇಕು ಅಪಮೃತ್ಯು. ಅದಕ್ಕೆ ಈ ಅಪಮೃತ್ಯು ಪರಿಹರಿಸುವ ಅನಿಲ ದೇವ ಅಂತ ಹೇಳುವಾಗ ಈ ತರ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಇದು ಈ ಮೃತ್ಯುಗಳನ್ನ ಹೇಳೋದಿಲ್ಲ. ನಮ್ಗೆ ದೇವರ ನೆನಪು ಕೊಡಬೇಕು, ಆ ವಿಸ್ಮರಣೆಯನ್ನು ಹೋಗಲಾಡಿಸಬೇಕು, ಅದು ಒಂದು. ಇನ್ನೊಂದು ಏನು ಅಂದ್ರೆ ಈ ಮೃತ್ಯುಗಳು ಬರ್ತಾ ಈ ಜನ್ಮ ಆದ್ಮೇಲೆ ನೆಕ್ಸ್ಟ್ ಜನ್ಮ, ನೆಕ್ಸ್ಟ್ ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ, ಬರ್ತಾ ಈ ಮೃತ್ಯುಗಳು ಬರ್ತಾ ಇರುತ್ತಲ್ಲ. ಇದನ್ನ ಪರಿಹಾರ ಮಾಡಬೇಕು, ಇದನ್ನ ಎಲ್ಲವೂ ಪರಿಹಾರ ಮಾಡಬೇಕು ಅಂದ್ರೆ ಎಷ್ಟು ದಿವಸ ನಮ್ಗೆ ಲಿಂಗದೇಹ ಇರುತ್ತೋ ಅಷ್ಟು ದಿವಸ ಇರುತ್ತೆ. ಸೊ ಅದನ್ನು ತೆಗಿತಾನ ಫಸ್ಟ್ ಕರ್ಮಕ್ಷಯ ಅಂತ. ಈ ಭೂಮಿಯಲ್ಲಿ ಹುಟ್ಟು ಸಾವು ಅಂಬೋ ಸೈಕಲ್ ಇಂದ ಮೋಕ್ಷವನ್ನ ಕೊಡ್ತಾನೆ. ಮೋಕ್ಷ ಅಂದ್ರೆ ಈ ಕರ್ಮದಿಂದ ಕ್ಷಯ ಮಾಡ್ತಾನೆ, ಹುಟ್ಟಬೇಕಾದ ಅವಶ್ಯ ಇಲ್ಲದೆ ಮಾಡ್ತಾನೆ, ಆಮೇಲೆ ಕೊನೆಯಲ್ಲಿ ಒಂದು ಮೋಕ್ಷವನ್ನ ಕೊಡ್ತಾನೆ. ಸೊ ಆದ ಕಾರಣದಿಂದ ಈ ರೂಪ ಮಾತ್ರ ಅಲ್ಲ, 28 ರೂಪ 27 ರೂಪ ಅಂತ ಮಾತ್ರ ಇಲ್ಲ, ಈ ಟೋಟಲಿ ಇಡೀ ನಮ್ಮ ಸಂಸಾರದವೇ ನಾಶ ಮಾಡುವನು ಈ ನರಸಿಂಹ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆದ ಕಾರಣದಿಂದ ಅದಕ್ಕೆ ಹೇಳ್ತಾರೆ ನಾರಸಿಂಹನ ಸ್ಮರಣೆ ಮಾತ್ರದಿ ಅಂತ ಹೇಳ್ತಾರೆ. ಇವನನ್ನ ಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ, ಉಚ್ಚಾರಣೆ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇಲ್ಲ, ಸ್ಮರಣೆ ಮಾಡಬೇಕು ಅಂತಾರೆ. ಏನು ಸ್ಮರಣೆ? ಅವನು ಸ್ಮರಣೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಸ್ಮರಣೆ ಮಾತ್ರವಿ ದುರಿತ ರಾಶಿಗಳು, ದುರಿತ ರಾಶಿಗಳು. ಅದಕ್ಕೆ ದುರಿತ ದುರಿತ ಅಂತ ಹೇಳಿದ, ದುರಿತದ ರಾಶಿ ರಾಶಿಯಾಗಿ ಕೂತಿದೆ. ಆ ದುರಿತ ಅಂದ್ರೆ ದುಃಖಕ್ಕೆ ಕಾರಣ, ದುರಿತ ಅಂದ್ರೆ ದುಃಖಕ್ಕೆ ದುಃಖ ಪ್ರಾಪ್ತಿ, ದುಃಖವನ್ನ ತಂದು ಕೊಟ್ಟದ್ದು. ದುರಿತ ದುಃಖವನ್ನ ಯಾವ್ದು ತಂದು ಕೊಟ್ಟಿದ್ದ ಅಂದ್ರೆ, ಆ ಅಜ್ಞಾನವೇ ಮೂಲ ಕಾರಣವಾಗಿದೆ. ಆ ಅಜ್ಞಾನವನ್ನ ತೆಗೆಯುವಂತ ಆ ರಾಶಿಯನ್ನೇ, ರಾಶಿಗಳೇ ಹೋಗತ್ತೆ. ಅದು ಹೇಗೆ ಪಾಸಿಬಲ್ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಉಪಮಾನ ಕೊಡ್ತಾರೆ. ಹೇಗೆ ಅಂದ್ರೆ, ತರಣಿ ಬಿಂಬವ, ತರಣಿಯ ಕಣ್ಣ, ತರಣಿ ಅಂದ್ರೆ ಸೂರ್ಯ. ಆ ಸೂರ್ಯ ಬಂದಾಗೆ, ಸೂರ್ಯ ಬಂದಾಗ ಏನಾಗ, ಸೂರ್ಯನ ನೋಡಿದಾಗಲೇ ಬೆಳಿಗ್ಗೆ ಇರುವಂತ ಆ ಹಿಮ ಇರತ್ತಲ್ಲ, ಅದೆಲ್ಲ ಕರಗಿ ಹೋಗ್ಬಿಡುತ್ತೆ. ಸೂರ್ಯನೇ ಇಳಿದು ಬಂದು ಅದನ್ನ ಏನು ಮಾಡಬೇಕು ಅಂತಿಲ್ಲ. ಅದು ಎಷ್ಟೋ ದೂರದಲ್ಲಿ ಇದ್ರೂ ಇಲ್ಲಿ ನಮ್ಗೆ ಆ ಹಿಮ ಎಲ್ಲ ಹೋಗಿ ಬಿಡತ್ತಲ್ಲ ಹಾಗೆ ಅಂತ ಉಪಮಾನ ಕೊಡ್ತಾರೆ. ಇಲ್ಲಿ ಏನು ಸ್ಮರಣೆ ಮಾತ್ರದಿ, ಇದು ಯಾಕೆ ಕೊಟ್ಟಿದ್ದಾರೆ? ಈ ಒಂದು ಸೂರ್ಯನ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ? ಮತ್ತು ಸೂರ್ಯನ ಉಪಾಸನೆಯನ್ನು ನೋಡ್ತಾ ಫಸ್ಟ್ ಇಂದ ಬಂದಿದೆ. ಸೂರ್ಯನ ನೋಡಿದೀವಿ, ಅದು ಗೃಣಿ ಮುಂತಾದ ಗೃಣಿ ಅಂತ ಆ ಒಂದು ತೃಣ ಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳನ್ನು ಇರೋ ರೂಪ ಅಂತ ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಸೂರ್ಯನಲ್ಲಿ ಇರುವಂತ ನರಸಿಂಹ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಆಗತ್ತೆ. ಸೂರ್ಯನಲ್ಲಿ ಯಾವಾಗ ನರಸಿಂಹ ರೂಪ ಬಂತು ಅಂತ ಹೇಳಿದಾಗೆ, ಮೊಟ್ಟ ಮೊದಲು ನಮ್ಗೆ ಎಲ್ಲದಕ್ಕೇನು ಮೂಲ ಗುರುಗಳು ಆದಂತ ಚತುರ್ಮುಖ ತೋರಿಸಿಕೊಟ್ಟದ್ದು. ಎಲ್ಲವೂ ಚತುರ್ಮುಖ ಆವತ್ತು ಮಾಡಿದ್ದೇ, ಇವತ್ತು ಪಾದಪೂಜೆ ಆಗಲಿ, ಅದನ್ನ ನಾವು ಆ ಗುರುಗಳು ತೋರಿಸಿಕೊಟ್ಟ ರೀತಿಯಲ್ಲಿ ನಮ್ಮ ಆಚರಣೆಗಳು ಇರತ್ತ, ತಿಳುವಳಿಕೆಯಿಂದ ಮಾಡ್ಕೋಬೇಕು ಅದು. ಸೊ ಇದು ಆರಂಭದಲ್ಲಿ ಬರುತ್ತೆ, ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮೊಟ್ಟ ಮೊದಲು ಫಸ್ಟ್ ಅಧ್ಯಾಯದಲ್ಲೇ ಬರುತ್ತೆ. ಅಶ್ವಮೇಧ ಬ್ರಾಹ್ಮಣ ಸೆಕೆಂಡ್ಲೇ ಬರುತ್ತೆ. ಅಶ್ವಮೇಧ ಬ್ರಾಹ್ಮಣದಲ್ಲಿ ಬಂದಾಗೆ ಅಲ್ಲಿ ಚತುರ್ಮುಖ ಅಶ್ವಮೇಧ ಯಾಗವನ್ನು ಮಾಡಿದ ಅಂತ ಅಲ್ಲಿ ಒಂದು ಉಲ್ಲೇಖ ಬರುತ್ತೆ. ಆವಾಗ ಹೇಳುವಾಗ ಅವನು ಏನು ಮಾಡಿದ ಅಂತ ಬರುತ್ತೆ. ಅವ್ನು ಏನ್ ಮಾಡಿದ ಅಂತ, ಹುಟ್ಟಿದ ಅಂತೆ. ಹುಟ್ಟಿದ ತಕ್ಷಣ, ಹುಟ್ಟುವಾಗಲೇ ಅವನಿಗೆ ಆ ಜ್ಞಾನ, ಆ ಭಗವಂತ ಅಂಬೋ ನೋಡಿದ ತಕ್ಷಣನೇ ಭಾರೂಪ, ಅವನು ಪ್ರಕಾಶಮಯ, ಪ್ರಕಾಶ ಆನಂದ ರೂಪ, ಭಾಣ್ ಅಂತ ಭಾ ಅಂದ್ರೆ ಪ್ರಕಾಶ ಆನಂದ ರೂಪ ಅಂತ ಹುಟ್ಟುವಾಗಲೇ ಅವನಿಗೆ ಆ ಜ್ಞಾನ ಇತ್ತಂತೆ. ಜ್ಞಾನ ಇತ್ತಂತೆ. ಆಮೇಲೆ ಕ್ಷಣ ಮಾತ್ರಕ್ಕೆ ಅವನಿಗೆ ದೇವರನ್ನ ಹೇಗೆ, ದೇವರಿಗೆ ಒಂದು ಪೂಜೆಯನ್ನ ಹೇಗೆ ಮಾಡಬೇಕು ಅಂತ ಅವನು ಒಂದು ಒಂದು ಕ್ರೀಡೆ ಮಾಡಿದ್ದ ಅಂತ ಹೇಳ್ತಾರೆ. ಅವನಿಗೆ ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿದ್ದ ಅಂತ. ಆದ ಕಾರಣದಿಂದ ಅವನಿಗೆ ತಕ್ಷಣ ನನಗೆ ದೇವರಿಗೆ ಹೇಗೆ ಪೂಜೆ ಮಾಡ್ಬೇಕು, ಯಜ್ಞ ಅಂತಾರ, ಯಜ್ಞ ಮಾಡಬೇಕು ಅಂತ ತಕ್ಷಣ ತೋಚಿಲ್ಲ. ಆದ ಕಾರಣದಿಂದ ಈ ದೇಹವೇ ನನಗೆ ಬೇಡ ಅಂತ ಮನಸ್ಸಲ್ಲಿ ಚಿಂತನೆ ಮನಸ್ಸಲ್ಲಿ ಅನಿಸ್ತಾ ಇರೋವಾಗಲೇ ಏನಾಯ್ತು ಅಂದ್ರೆ, ಅವನು ಆ ದೇಹವನ್ನ ಬಿಟ್ಟು ಹೊರಗೆ ಬಂದ ಅಂತ ಬರುತ್ತೆ. ದೇಹವನ್ನು, ತನ್ನ ದೇಹದಿಂದ ಅವನು ಹೊರಗೆ ಬಂದ. ಅವನು ಬಂದಾಗ ಅವನು ಚತುರ್ಮುಖ ಮುಖ್ಯ ಪ್ರಾಣ ಇಬ್ರು ಟುಗೆದರ್, ಯಾವತ್ತೂ ಒಟ್ಟಿಗೆ ಒಟ್ಟಿಗೆ ಇರುವವರು. ಸೊ ಅವ್ರು ಬಂದಾಗ, ಅವ್ರು ಇಚ್ಛೆ ಮಾಡಿದಾಗ ವಾಯುದೇವರು ಆ ದೇಹವನ್ನ ಬಿಟ್ಟು ತ್ಯಾಜ್ಯ ಮಾಡಿ ಹೊರಗೆ ಬರ್ತಾ ಇರೋವಾಗ ತಿರ್ಗಾ ಅನ್ಸಿತ್ತಂತೆ, ಅರೆ ನಾನು ದೇವರಿಗೆ ಪೂಜೆ ಮಾಡಬೇಕು ಅಂದ್ರೆ ಪೂಜೆಗೆ ನಮಗೆ ಬೇಕಾದ ಏನು ಶರೀರ, ಈ ಶರೀರಕ್ಕಿಂತ ನನ್ನ ಶರೀರ, ದೇವರು ಕೊಟ್ಟ ದೇಹ ಇದು, ಯಾಕೆಂದ್ರೆ ಲಕ್ಷ್ಮೀನಾರಾಯಣನಿಂದ ಪಡೆದ ದೇಹ ಅದು. ಆ ದೇಹವೇ ಇರೋವಾಗ ಯಾಕೆ ನಾನು ಹೊರಗಡೆ ಹೋಗಬೇಕು, ಈ ದೇಹವನ್ನೇ ನಾನು ಬಳಸ್ತೀನಿ ಈ ಸಾಧನೆಗೆ, ನನ್ನ ಯಜ್ಞಕ್ಕೆ ಈ ದೇಹವನ್ನೇ ಕೊಡ್ತೀನಿ, ದೇವರು ಕೊಟ್ಟ ಈ ದೇಹವನ್ನೇ ಕೊಡ್ತೀನಿ ಅಂತ ಆ ಒಂದು ನಿಶ್ಚಯ ಮಾಡಿಕೊಂಡು ತಿರ್ಗಾ ಬರ್ತಾನೆ ಅಂದ್ರೆ, ಅದಕ್ಕೆ ಅಶ್ವಮೇಧ ಅಂತ ಬರುತ್ತೆ. ಅಂದ್ರೆ ಅಶ್ವ ಅಂದ್ರೆ, ಅಶ್ವ ಅಂದ್ರೆ ಅನೇಕ ಮೀನಿಂಗ್ ಉಂಟು. ಇಲ್ಲಿ ಬರುವಂತ ಅಶ್ವ ಎಂಬ ಹೆಸರಿಗೆ ಅಶ್ವ ಅಂದ್ರೆ ಅದು ಅದು ಉಬ್ಬಿತ್ತು ಅಂತ. ಒಂದು ಏನ್ ನಾವು ನೋಡ್ತೀವಿ, ಒಂದು ಪ್ರಾಣ ದೇಹವನ್ನ ಬಿಟ್ಟು ಹೋದಾಗ ಅದು ಇಟ್ ಸ್ವೆಲ್ಸ್, ಅಧಿಕಾರಕ್ಕೆ ಒಳಗಾಗತ್ತೆ. ಆ ತರ ಅದು ಅಶ್ವ ಆಯ್ತು. ಅಶ್ವ ಆದ್ಮೇಲೆ ಚತುರ್ಮುಖ ತಿರ್ಗಾ ಆ ದೇಹವನ್ನ ಅಶ್ವ ಆಗಿ ಹೊರಗೆ ಬರೋವಾಗ ಒಂಥರ ಅಶ್ವ ಆಗತ್ತೆ, ಅದು ಅಪವಿತ್ರ ತರ ಆಗ್ತಾ ಇರುವಾಗ ತಿರ್ಗಾ ಈ ದೇಹವನ್ನೇ ಬಳಸ್ತೀನಿ ಅಂತ ಅಂದುಕೊಂಡ ಮಾತ್ರಕ್ಕೆ ತಿರ್ಗಾನು ಒಳಗೆ ಪ್ರವೇಶ ಮಾಡ್ತಾನಂತೆ. ಪ್ರವೇಶ ಮಾಡುವ ಮೂಲಕವಾಗ ಇದನ್ನ ನಾನು ದೇವರ ಪೂಜೆಗೆ ಬಳಸ್ತೀನಿ, ನನ್ನ ಜೀವನವನ್ನ ಈ ದೇಹವನ್ನ ದೇವರ ಪೂಜೆಗೆ ಬಳಸ್ತೀನಿ, ಅದೇ ಯಜ್ಞ ಅಂತಾರ, ಅದನ್ನ ಬಳಸ್ತೀನಿ ಅಂತ ಯಾವಾಗ ಚಿಂತನೆ ಬಂತೋ ಆವಾಗ ಅದು ಪವಿತ್ರ ಆಯ್ತು ಅಂತ. ಅದಕ್ಕೆ ಅದು ಮೇಧ್ಯ ಆಯ್ತು. ಮೇಧ್ಯ ಅಂದ್ರೆ ಪವಿತ್ರ ಆಯ್ತು. ಆ ಪವಿತ್ರ ವಸ್ತುವನ್ನ ದೇವರಿಗೆ ಅರ್ಪಣೆ ಮಾಡೋದು ಮೇಧ.
ಮೇಧ್ಯ ಅಂದ್ರೆ ಯಾವ ಪವಿತ್ರ ವಸ್ತುವನ್ನ ದೇವರಿಗೆ ಅರ್ಪಣೆ ಮಾಡ್ತೀವೋ ಅದು ಮೇಧ್ಯ ಆಗತ್ತೆ. ಅದನ್ನ ಮಾಡುವಂತ ಆ ಕ್ರಿಯೆಗೆ ಆ ಯಜ್ಞಕ್ಕೆ ಮೇಧ ಅಂತ. ಸೊ ಅಶ್ವಮೇಧ ಅಂತ ಅದಕ್ಕೆ ಒಂದು ಹೆಸರಾಯ್ತು. ಆ ಯಜ್ಞಕ್ಕೆ ಮಾಡುವಂತ ಆ ಕ್ರಿಯೆಗೆ ಅಶ್ವಮೇಧ ಅಂತ ಆಯ್ತು. ಇನ್ನೊಂದು ಬಂದು ಚತುರ್ಮುಖ ಬಂದು ತಾನೇ ಈ ಅವನ ದೇಹಕ್ಕೆ ಈ ತರ ಎಲ್ಲವೂ ಆಯ್ತು ಕೋಸ್ಕರ ಅವನಿಗೇನೋ ಅಶ್ವಮೇಧ ಅಂತ ಒಂದು ಹೆಸರಂತೆ. ಆಮೇಲೆ ಅವನು ಏನು ಮಾಡಿದ್ದ, ಈ ದೇಹವನ್ನೇ ಯಜ್ಞ ಪಶುವಾಗ ಮಾಡಿಕೊಂಡ ಅಂತ. ಹೇಗೆ ಮಾಡಿಕೊಂಡ ಅಂದ್ರೆ ಹೇಳ್ತಾರಲ್ಲಿ, ಅವನು ಏನ್ ಮಾಡಿದ ಅಂದ್ರೆ ಆ ದೇಹ ಬಂದ ಮೇಲೆ ಆ ದೇಹದಲ್ಲಿ ತನ್ನದೇ ಆದ ಒಂದು ರೂಪ, ಒಂದು ಅಶ್ವರೂಪವನ್ನ ತಾಳಿದ ಅಂತ. ಯಾಕೆ ಅಶ್ವ ಅಂದ್ರೆ ಏನು, ಅಶ್ವ ಅಂದ್ರೆ ಬೇರೆ ಒಂದು ಇಲ್ಲ, ನಮ್ಮ ಇಂದ್ರಿಯಗಳೇ ಅಶ್ವ ಅಂತ ಹೇಳ್ತಾರಲ್ಲ. ಯಾಕೆಂದ್ರೆ ಎಲ್ಲಾ ಕಡೆನು ಸಂಚಾರ ಮಾಡುತ್ತೆ ಇಂದ್ರಿಯಗಳು. ಸೊ ಅವನು ಏನ್ ಮಾಡ್ತಾನಂತೆ, ಒಂದು ರೂಪ, ಚತುರ್ಮುಖನಿಗೆ ಅನೇಕ ರೂಪಗಳು, ಸೊ ಒಂದು ರೂಪದಿಂದ ಅಶ್ವರೂಪವನ್ನ ತಾಳಿ, ಅಶ್ವ ಅಂದ್ರೆ ಆ ಇಂದ್ರಿಯಗಳ ಮೂಲಕ ತನ್ನ ಇಂದ್ರಿಯಗಳಲ್ಲಿ ಆ ದೇವತೆಗಳೆಲ್ಲರೂ ಸೂಕ್ಷ್ಮ ರೂಪದಲ್ಲಿ ಬಂದಿರ್ತಾರೆ. ಇದು ಬ್ರಹ್ಮಾಂಡ ಸೃಷ್ಟಿಯಾದಾಗ, ಫಸ್ಟ್ ಡೇ ಆಫ್ ಬ್ರಹ್ಮಾಂಡ ಸೃಷ್ಟಿಯಾದಾಗ ಎಲ್ಲರೂ ಒಂದು ರೂಪದಿಂದ ಇರ್ತಾರೆ. ಎಲ್ಲರನ್ನ ಕರ್ಕೊಂಡು ಅವನು ಏನ್ ಮಾಡ್ತಾನಂದ್ರೆ ಎಲ್ಲಾ ಕಡೆಯನ್ನು ತಿರುಗುತ್ತಾನೆ. ಅಂದ್ರೆ ಇಂದ್ರಿಯಗಳು ಅಂದ್ರೆ ಚತುರ್ಮುಖ ಬ್ರಹ್ಮನದ್ದೇ ಇಡೀ ಬ್ರಹ್ಮಾಂಡ ಅಂಬೋ ದೇಹವೇ ಅವನು. ಅಲ್ಲಿ ಇರೋರು ಎಲ್ಲರದಲ್ಲಿನೂ ಅವನು ಇದ್ದಾನೆ, ಎಲ್ಲರ ಇಂದ್ರಿಯದಲ್ಲಿನೂ ಅವನೇ ಕೂತಿದ್ದಾನೆ. ಸೊ ಆ ಇಂದ್ರಿಯಗಳು ಎಲ್ಲೆಲ್ಲ ಹೋಗತ್ತೆ, ಅದು ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ತಗೊಂಡು ಎಲ್ಲೆಲ್ಲ ಚರಣ ಮಾಡಿ ಎಲ್ಲೆಲ್ಲ ಹೋಗತ್ತೆ. ದಿನಾಗ್ಲೂ ಎವ್ರಿ ಸೆಕೆಂಡ್ ಎಲ್ಲಾ ಕಡೆನು ಹೋಗ್ತಾ ಇರುತ್ತಲ್ಲ, ಹಾಗೆ ಹೋಗುವಾಗ ಅದ್ರ ಜೊತೆಯಲ್ಲಿ ಚತುರ್ಮುಖ ಪ್ರಾಣದೇವರು ಇದ್ದಾರಲ್ಲ, ಪ್ರಾಣದೇವರು ಇರೋ ಜಾಗಲೇ ಚತುರ್ಮುಖನೂ ಇರ್ತಾನಲ್ಲ, ಅವರು ಇರ್ತಾರೆ. ಮತ್ತೆ ಇತರ ದೇವತೆಗಳು ಇರ್ತಾರೆ, ಕಣ್ಣಿನಿಂದ ನೋಡುವಾಗ ಸೂರ್ಯನು ಗೊತ್ತಿರ್ತಾನೆ. ಸೊ ಹೀಗೆ ಎಲ್ಲ ಪ್ರತಿ ದೇವತೆಗಳು ಎಲ್ಲರೂ ಇರ್ತಾರೆ, ಅವರೆಲ್ಲಿನೂ ಇವನು ಇರ್ತಾನೆ. ನಾವು ನೋಡುವಾಗ ನಮ್ಮ ಕಣ್ಣಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ, ಪ್ರತಿಯೊಂದು ದೇವತೆ ಒಳಗೆ ಅವ್ರಿಗೇನು ಪೂರ್ಣ ಶರೀರ. ನಮ್ ತರ ಕಣ್ಣು ಅಂದ್ರೆ ಕಣ್ಣು ಮಾತ್ರ ಅಲ್ಲ, ಕಣ್ಣಲ್ಲಿ ಎಲ್ಲ ಅವಯವ ಸರ್ವ ಲಕ್ಷಣದಿಂದ ಅಲ್ಲಿ ಕೂತಿರ್ತಾರೆ, ತೇಜೋ ರೂಪದಿಂದ. ಸೊ ಅವರವರ ಇಂದ್ರಿಯಗಳಲ್ಲಿ. ಸೊ ಹೀಗೆ 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 ಹೋದ್ರೆ ಚತುರ್ಮುಖ ಎಷ್ಟು ರೂಪದಿಂದ ಇದಾನಂತ ಊಹೆ ಮಾಡ್ಲಕ್ಕೆ ಆಗೋದಿಲ್ಲ. ಅಷ್ಟು ಮಾಡ್ತಾನಂತೆ. ಎಷ್ಟು ದಿವಸ ಮಾಡ್ತಾನಂದ್ರೆ ಒಂದು ವೃತ್ತ ಅಂದ್ರೆ 360 360 ಡಿಗ್ರಿ ಹಾಕಿದ್ರೆ ಒಂದು ಸರ್ಕಲ್ ತರ ಬರುತ್ತಲ್ಲ, ಅದೇ ಹೇಳ್ತಾರ, ಅದೇ ಸೂರ್ಯನ ಗತಿ ಅಂತ ಹೇಳ್ತಾರ. ಆ ಒಂದು ಮೇಷದಿಂದ ಸೂರ್ಯನ ಗತಿಯಿಂದ ಎಲ್ಲವೂ ಚಲಿಸ್ತಾ ಇರುತ್ತೆ. ನಾವು ಒಂದು ನಮ್ಮ ಕನ್ವೀನಿಯನ್ಸ್ಗೆ ವಿ ಫಿಕ್ಸ್ ಇಟ್ ಅಗೇನ್ಸ್ಟ್ ಕ್ಲಸ್ಟರ್ ಆಫ್ ಸ್ಟಾರ್ಸ್. ಸೊ ಮೇಷದಿಂದ ತಿರ್ಗಾ ಅದು ಮೀನತನಕ ಬಂದು ತಿರ್ಗಾ ಮೇಷಕ್ಕೆ ಬಂದಾಗೆ ಒಂದು ವೃತ್ತ, ಒಂದು ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಅದಕ್ಕೆ ಸಂವತ್ಸರ ಅಂತ ಹೇಳ್ತೀವಿ. ಸೊ ಒಂದು ವರ್ಷ ಪೂರ್ತಿ ಅದನ್ನ ಮಾಡಿದ ಅಂತ. ಸೊ ಅವನು ಮಾಡಿದ್ದಾಗ ಏನಾಯ್ತು, ಅವನು ತಾನು ಮಾಡುವಾಗ ಪ್ರತಿಯೊಬ್ಬರಲ್ಲಿನೂ ಇದ್ದು ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಆದ ಕಾರಣದಿಂದ ಈ ಚತುರ್ಮುಖ ಎಲ್ಲರ ಒಳಗೇನು ಇದ್ದಾನೆ. ಅವನು ಮಾಡಿದ್ದು ಎಷ್ಟು ಅಂದ್ರೆ ಒಂದು ವೃತ್ತ ಅಂದ್ರೆ ಒಂದು ಅದು ಕಾಲದ ಸಂಕೇತ. ಕಾಲ ಅಂದ್ರೆ ಕಾಲ ಸೂರ್ಯನ ಗತಿಯಿಂದ ಕಾಲ ನಿಯಾಮಕ, ಸೂರ್ಯಚಂದ್ರರು ಕಾಲ ನಿಯಾಮಕರಾಗಿದ್ದಾರೆ. ಸೊ ಒಂದು ಪೂರ್ತಿ ಅವನು ಬಂದಾನ. ಸೊ ಆದ ಕಾರಣದಿಂದ ಈ ಸೂರ್ಯನಲ್ಲಿನೂ ಅವನು ಇದ್ದಾನೆ. ಚತುರ್ಮುಖ ಎಲ್ಲ ದೇವತೆಗಳನ್ನ ಇದ್ದಾನೆ, ಸೂರ್ಯನಲ್ಲಿನೂ ಇದ್ದಾನೆ. ವಿಶೇಷವಾಗಿ ಅದು ಕಾಲ ಸಂಕೇತ ಆಗತ್ತೆ. ಸೊ ಸೂರ್ಯನಲ್ಲಿನೂ ಬಂದು ಕೂತ್ ಬಿಟ್ಟ ಅಂತ ಆ ಚತುರ್ಮುಖ. ಅಂದ್ರೆ ಏನಾಯ್ತು ಅದಕ್ಕೆ, ಸಂವತ್ಸರ ಅಂದ್ರೆ ನಾವು ನೋಡಿದ್ವಿ, ಸಂವತ್ಸರ ಅಂದ್ರೆ ಒಳ್ಳೆ ಮಗನನ್ನ ವತ್ಸ ಅಂದ್ರೆ ಆಗತ್ತೆ, ವತ್ಸ ಮಗ. ಸಂವತ್ಸ ಅಂದ್ರೆ ಒಳ್ಳೆ ಮಗ. ಅವನಿಗೆ ಆನಂದವನ್ನ ಕೊಡ್ತಾನೆ, ರಮಣ ಮಾಡ್ತಾನೆ ಅವನ ಜೊತೆಲಿ, ವಿಹಾರ ಮಾಡ್ತಾನೆ, ಆನಂದವನ್ನ ಕೊಡ್ತಾನೆ. ಸೊ ಹೀಗೆ ಅರ್ಥ. ಸೊ ಯಾರು ಒಳ್ಳೆ ಮಗ, ತಂದೆಯ ಮಾತನ್ನ ಚಾಚಿ ತಪ್ಪದೆ ಯಾರ ಆಚರಣದಲ್ಲಿ ಇರ್ತಾನೆ ಅವನೇ ಒಳ್ಳೆ ಮಗ. ಸೊ ಚತುರ್ಮುಖನೇ ಯಾವತ್ತೂ ತಂದೆಯನ್ನ ಮರೆಯೋದೇ ಇಲ್ಲ ಅವನು, ಅವನೇ ಒಳ್ಳೆ ಮಗ. ಸೊ ಆ ಸಂವತ್ಸರ ನಾಮಕ ಭಗವಂತ ಸೂರ್ಯನಲ್ಲಿನೂ ಕೂತಿದ್ದಾನೆ ಅಂತ ಹೇಳ್ತಾರೆ. ಕಾಲಕ್ಕೆ ಪ್ರತಿಯೊಬ್ಬರಲ್ಲಿನೂ ಕೂತಿದ್ದಾನೆ. ನಮಗೆ ಸೂರ್ಯ ಯಾತಕ್ಕೆ ಅಂದ್ರೆ ಅದು ಕಾಲವನ್ನ ಇಂಡಿಕೇಟ್ ಮಾಡತ್ತೆ. ಒಂದು ಇನ್ನೊಂದು ದೇವರಿಗೆ ಸಾದೃಶ್ಯವಾಗಿ ನೋಡಕ್ಕಾಗತ್ತೆ. ಸೊ ಅದು ಹೇಳ್ತಾರೆ, ಚತುರ್ಮುಖನನ್ನ ನಾವು ನೋಡಕ್ಕಾಗಲ್ಲ. ಚತುರ್ಮುಖ ಅಂದ್ರೆ ನಾವು ಮುಖ್ಯ ಪ್ರಾಣರು ಇಟ್ಟುಕೊಳ್ತೀವಿ ಸಾಧನೆಯಲ್ಲಿ. ಮುಖ್ಯ ಪ್ರಾಣರನ್ನ ನೋಡಕ್ ಆಗೋದಿಲ್ಲವೇ ಅಂತ ಹೇಳಿದ್ರೆ ಅವ್ರು ಹೇಳ್ತಾರ, ಹಾಗೆ ನೀವು ವಿಗ್ರಹಗಳನ್ನ ದೇವರನ್ನ ಹೋಗಿ ನೋಡಿ ಬಂದೀವಿ ಅಂತ ನಾವು ಹೇಳ್ತೀವಿ. ದೇವರನ್ನ ಹೋಗಿ ನೋಡಿದೀವ? ಇಲ್ಲ, ದೇವರು ಇರುವಂತ ಪ್ರತೀಕವನ್ನ ನೋಡಿ ಬಂದೀವಿ ನಾವು. ಕೃಷ್ಣನ ದರ್ಶನ ಆಯ್ತು ನಮ್ಗೆ, ಯೋಗನರಸಿಂಹನ ದರ್ಶನ ಆಯ್ತು ಅಂದ್ರೆ ಅವ್ರು ಇರುವಂತ ಆ ಪ್ರತೀಕವನ್ನ ನೋಡಿ ಒಳಗೆ ಅವ್ರು ಇದಾರೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ್ವಿ. ಹಾಗೇನೆ ಇವನನ್ನ ಹೇಗೆ, ಈ ಒಂದು ದೇವರನ್ನ ಎಲ್ಲಿ ಮುಖ್ಯ ಪ್ರಾಣ ಎಲ್ಲಿ ಚಿಂತನೆ ಮಾಡೋದು? ಪ್ರಾಣ ಅಂದ್ರೆ ಪ್ರಾಣ, ಈ ಫೀಲ್ ಇಟ್, ನೋಡಕ್ಕಾಗೋದಿಲ್ಲ. ನೋಡುವಂತ ದೇವರು ಯಾವ್ದು ಅಂದ್ರೆ ಅದು ಒಂದು ಪ್ರತೀಕ, ದೊಡ್ಡ ಪ್ರತೀಕ ಸೂರ್ಯ ಅಂತ. ಆ ಸೂರ್ಯ ಅಂತ ಆಯ್ತು. ಮತ್ತು ಇವರು ಯಾರಿಗೋಸ್ಕರ ಇಷ್ಟು ಒಂದು ಯಾಗ ಯಜ್ಞ ಯಾರಿಗೋಸ್ಕರ ಮಾಡಿದ್ರು ಅಂದ್ರೆ ಅಲ್ಲಿ ಶಬ್ದ ಬರುತ್ತೆ. ಯಾರಿಗ ಮಾಡಿದ್ರು ಅಂದ್ರೆ ಅಲ್ಲಿ ಇರುವಂತ ನರಸಿಂಹ ರೂಪವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆ ನರಸಿಂಹ ರೂಪ ಅಂದ್ರೆ ಆ ನರಸಿಂಹ ರೂಪ ಅವನು ಲಿಂಗ ದೇಹವನ್ನವನ್ನೇ ತೆಗೆದು ಬಿಡ್ತಾನೆ. ಮತ್ತು ಅದು ಮಾತ್ರ ಇಲ್ಲ, ಅವನು ಪ್ರತ್ಯೇಕವಾಗಿ ಅನಂತ ಎಲ್ಲಾ ದೇವರ ರೂಪಗಳು ಅನಂತ 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 ಇದ್ರು ವಿಶೇಷವಾಗ ಎಲ್ಲಾ ರೂಪಗಳು ಅನಂತ ಇದ್ರು ಆ ವಿಶಿಷ್ಟ ವಿಶೇಷ ರೂಪ ಅದು ಅನಂತ ಅಂಬೋ ಶಬ್ದವನ್ನ ಸ್ತೋತ್ರದಲ್ಲಿ ನರಸಿಂಹದೇವರಿಗೆ ಬಳಸ್ತಾರೆ. ಯಾಕೆಂದ್ರೆ ಜೀವಗಳು ಅನಂತ, ಅನಂತದಲ್ಲಿನು ಆ ಬಿಂಬನಲ್ಲಿ ಆ ಸ್ವರೂಪ ಅದೇ ಹೇಳ್ತಾರೆ ಸರ್ವ ಜೀವ ಸ್ವರೂಪೇಶು ನರಸಿಂಹ ರೂಪದಿಂದ ಇದಾನಂತ. ಸೊ ಆ ನರಸಿಂಹ ರೂಪ ಅಲ್ಲಿ ಇರುತ್ತೆ. ಸೊ ಚತುರ್ಮುಖನಲ್ಲಿನ ಆ ನರಸಿಂಹ ರೂಪ, ಆ ನರಸಿಂಹ ರೂಪವನ್ನ ಅವನು ಹೇಗೆ ತಿಳ್ಕೊಂಡ ಚತುರ್ಮುಖ ಅಂತ, ಅವನ ಅನುಸಂಧಾನ ಅಂತ ಹೇಳ್ತೀವಿ. ಯಾವ ಗುಣವನ್ನ ಅಲ್ಲಿ ಉಪಾಸನೆ ಮಾಡಿದ್ದ ಅಂದ್ರೆ ಅವನು ಮೊಟ್ಟ ಮೊದಲು ಹುಟ್ಟಿದವನು ಚತುರ್ಮುಖ. ಅವಾಗ ಏನಿತ್ತು ಅಂದ್ರೆ ಪ್ರಳಯ ಕಾಲ, ಒಂದೇ ಕತ್ತಲು ಮಾತ್ರ ಇಲ್ಲ, ಹಿಂದೆ ಎಲ್ಲವನ್ನೂ ನುಂಗಿದವ, ಎಲ್ಲವನ್ನೂ ಸಂಹಾರ ಸರ್ವ ಸಂಹಾರಕ ಶಕ್ತಿ ಆಗಿ ಇರುವಂತ ಆ ಒಂದು ಭಗವತ್ ರೂಪ ಅದು ನರಸಿಂಹ ರೂಪ, ಎಲ್ಲವೂ ಸಂಹಾರ ಮಾಡತ್ತಂತ. ಅದೇ ರೂಪ ರುದ್ರದೇವರನ್ನೇ ಇರತ್ತೆ ಆ ಚತುರ್ಮ. ಆ ರುದ್ರ ಅವರು ನೋಡಿದಾಗ ಅವನು ಏನು ನೋಡಿದ ಅಂದ್ರೆ ಎಲ್ಲವನ್ನೂ ಸಂಹಾರ ಮಾಡುವಂತ ಮೃತ್ಯು ರೂಪ, ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಹಾಕೊಳ್ಳುವಂತ ರೂಪ ನರಸಿಂಹ ರೂಪ ಅಂತ ಚಿಂತನೆ ಮಾಡಿದ. ಆ ರೂಪವನ್ನೇ ಅವನು ನೋಡಿದ ಆ ಚತುರ್ಮುಖ. ಸೊ ಯಾರು ಸಂಹಾರ ಮಾಡ್ತಾನೋ ಅವನೇ ಸೃಷ್ಟಿ ಮಾಡ್ಲಿಕ್ಕೆ ಬಲ್ಲ. ಸೊ ಸೃಷ್ಟಿ ಸಂಹಾರ ಇನ್ಬಿಟ್ವೀನ್ ಬರೋದು ಎಲ್ಲವೂ ಈ ನರಸಿಂಹರೂಪ. ನರಸಿಂಹರೂಪವನ್ನ ಚಿಂತನೆ ಮಾಡಿದ್ದ, ಆದ ಕಾರಣದಿಂದ ಅವನಿಗೆ ಏನಾಯ್ತು ಅಂದ್ರೆ ಮೃತ್ಯುವನ್ನ ಗೆದ್ದಿದ್ದಾನೆ. ಮೃತ್ಯು ಅಂದ್ರೆ ಅಲ್ಲಿ ಹೇಳ್ತಾರೆ ಮೃತ್ಯು ಅಂದ್ರೆ ಚತುರ್ಮುಖನಿಗೆ ಆ ಒಂದು ದೇಹದಿಂದಲೂ ನಮ್ ತರ ಒಂದು ಅನೇಕ ದೇವತೆಗಳು ಇಲ್ಲಿ ಹುಟ್ಟೋದು ದೇಹವನ್ನ ಬಿಡೋದು ಈ ಭೂಲೋಕಕ್ಕೆ ಬರೋದು ದೇವಲೋಕದಲ್ಲಿ ಒಂದು ಅವತಾರ ದೇವಲೋಕದಲ್ಲಿ ದೇಹವನ್ನ ಧಾರಣೆ ಮಾಡೋದು ಇದೆಲ್ಲ ಎಲ್ಲರಿಗೇನೆ ಇರತ್ತೆ. ಬಟ್ ಇವರಿಗೆ ಯಾವುದು ಇಲ್ಲ. ಈ ಚತುರ್ಮುಖ ಆದ ಮೇಲೆ ಅವ್ರಿಗೆ ಪ್ರಳಯದಲ್ಲಿನೂ ಅವ್ರಿಗೆ ದೇವರ ನೆನಪು ಕಂಪ್ಲೀಟ್ ಆಗಿರತ್ತೆ. ಸೊ ಅವ್ರಿಗೆ ಆ ನೆನಪಲ್ಲಿ ಆ ಸಾವು ಎಂಬುದು ಆ ಮೃತ್ಯು ಇರೋದಿಲ್ಲ. ಈ ದೇಹ ಒಂದೊಂದು ಸಾವಿಗೇನು ಒಳಗಾಗೋದಿಲ್ಲ, ಕೊನೆಯಲ್ಲಿ ಅವರು ಆ ದೇಹ ಒಂದು ಹೋಗತ್ತೆ, ಕೊನೆಯಲ್ಲಿ ಹೋಗತ್ತೆ. ಸೊ ಯಾವ್ದು ಯಾಕೆ ಅಂದ್ರೆ ಈ ಮೃತ್ಯು ಅಂಬೋ ನರಸಿಂಹ ರೂಪವನ್ನ ಅವ್ರು ಅಲ್ಲಿ ಸ್ಮರಣೆ ಮಾಡಿದ್ರಂತೆ, ಆ ಸೂರ್ಯನಲ್ಲಿ ಸ್ಮರಣೆ ಮಾಡಿದ್ರು. ಆದ ಕಾರಣದಿಂದ ನಾವು ಆ ಚತುರ್ಮುಖ ಬ್ರಹ್ಮನ ಫಾಲೋಯರ್ಸ್ ಆದಂತ ನಾವೆಲ್ಲರೂ ದಿನಾಗ್ಲೂ ಸೂರ್ಯನಲ್ಲಿ ಆ ಒಂದು ನರಸಿಂಹ ರೂಪವನ್ನ ಧ್ಯಾನ ಮಾಡಬೇಕು. ಸೊ ಆದ ಕಾರಣದ ಅದು ಅಶ್ವಮೇಧ ಆಯ್ತು ಅಂತ. ಚತುರ್ಮುಖ ಅಲ್ಲಿ ಇದಾನ ಅಶ್ವಮೇಧ. ಸೊ ಅದೇ ಅಶ್ವಮೇಧ ಯಾಗ ಆಗತ್ತೆ ಅಲ್ಲಿ ಚಿಂತನೆ ಮಾಡಬೇಕು. ಇನ್ನು ಎಲ್ಲಿ ಚಿಂತನೆ ಮಾಡಕ್ಕಾಗತ್ತೆ? ಸೂರ್ಯ ಇವತ್ತು ಬಂದಿಲ್ಲ, ನಾವೇನು ಸೂರ್ಯನನ್ನ ಚಿಂತನೆ ಹೇಗೆ ಮಾಡೋದು? ನೋಡಕ್ಕೆ ದರ್ಶನ ಆಗೋದಿಲ್ಲ ಅಂದ್ರೆ ಹೇಳ್ತಾರೆ ಆ ಸೂರ್ಯನಲ್ಲಿ ಇರುವಂತ ಅದೇ ಚತುರ್ಮುಖ, ಆ ನಾವು ಯಾಗಶಾಲೆಯಲ್ಲಿ ಮಾಡುವಂತ ಅಗ್ನಿಯಲ್ಲಿನೂ ಅವನೇ ಇದ್ದಾನೆ ಚತುರ್ಮುಖ. ಅಗ್ನಿಯಲ್ಲಿ ವಿಶೇಷವಾಗಿ ಚತುರ್ಮುಖನ ಸನ್ನಿಧಾನ ಇರುತ್ತೆ. ಅಗ್ನಿಯಲ್ಲಿ ಆ ಒಂದು ಆಹುತಿ ಕೊಟ್ಟು ಮಾಡುವಂತ ಬ್ರಾಹ್ಮಣರಲ್ಲಿನೂ ಚತುರ್ಮುಖನ ಸನ್ನಿಧಾನ ಇರತ್ತಂತ. ಸೊ ಆದ ಕಾರಣದಿಂದ ಅಗ್ನಿಯಲ್ಲಿ ಇದ್ದಾನೆ ಅವನು ತಿಳ್ಕೊಳ್ಳಿ. ಅಲ್ಲಿನೂ ಮೃತ್ಯು ಅದು ತಿನ್ನತ್ತ ಹಾಕಿದ್ದೆಲ್ಲ ಕಂಪ್ಲೀಟ್ ಆಗಿ ಭಸ್ಮ ಮಾಡತ್ತೆ. ಅಲ್ಲಿನೂ ಆ ನರಸಿಂಹದೇವರನ್ನ ಚಿಂತನೆ ಮಾಡಿ ಸರಿ ಅದು ಆಗಿಲ್ಲ ನಮ್ಮ ಮನೇಲಿ ಇವಾಗ ಯಾಗ ಯಜ್ಞ ಏನು ಮಾಡುತ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಆ ಸೂರ್ಯನ ಒಂದು ತುಣುಕು ನಮ್ಮ ಅಗ್ನಿ ಭೂಸ್ಥಾನದಲ್ಲಿ ಅಗ್ನಿಯಲ್ಲಿ ಇದೆ. ಅಗ್ನಿಯೇ ಇಲ್ಲ ಅಂದ್ರೆ ಅದೇ ಅಗ್ನಿ ನೀವು ದೀಪ ಹಚ್ಚುವಾಗ ಆ ದೀಪದಲ್ಲಿ ಆ ನರಸಿಂಹನನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ಕನೆಕ್ಷನ್ ತರ್ತಾರ. ಸೊ ಇದು ಹೊರಗೆ ಇರುವಂತ ಸೂರ್ಯ, ಹೊರಗೆ ಇರುವಂತ ಸೂರ್ಯ, ಆಮೇಲೆ ತಿರ್ಗನು ಹೊರಗೆ ಇರುವಂತ ಆ ಈ ಒಂದು ದೀಪ ಅಥವಾ ಅಗ್ನಿಯನ್ನ ನೋಡಿದೀವಿ ಅಷ್ಟು ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಫಸ್ಟ್ ಪದ್ಯದಲ್ಲಿ ಬರುತ್ತೆ. ಫಸ್ಟ್ ಪದ್ಯದಲ್ಲಿ ಅದು ಗ್ರಿಣಿ ಹೇಳಿದಾಗೆ ಅದೇ ನಾವು ಚಿಂತನೆ ಮಾಡ್ತೀವಲ್ಲ, ಹೃತ್ಕಮಲ ಸಿಂಹಾಸನದಲ್ಲಿನೂ ಇವನಿದ್ದಾನೆ ಅಂತ. ಸೊ ಇವನೇ ಬಿಕಾಸ್ ನಮ್ಮ ಒಳಗೆ ಚಿದ್ರೂಪದಲ್ಲಿ ಇದ್ದಾನೆ ಅಂತ ಹೇಳಿದಾರಲ್ಲ, ಚಿದ್ರೂಪದಲ್ಲಿ ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಸೂರ್ಯನನ್ನು ನೋಡ್ತೀವಿ, ದೀಪವನ್ನ ನೋಡ್ತೀವಿ, ಅಲ್ಲೇ ನಿಲ್ಲಬಾರದು. ಯಾಕೆಂದ್ರೆ ದೇಹದಲ್ಲಿ ಇದ್ದಾನೆ. ಸೊ ನಮ್ಮ ಹೃದಯ ಸಿಂಹಾಸನದಲ್ಲಿ ಅಂದ್ರೆ ನಮ್ಮ ಹೃತ್ಕಮಲ ಮಧ್ಯದಲ್ಲಿ ಅವನು ಅಲ್ಲಿ ಇರುವಂತ ಗ್ರಿಣಿನೇ ಇಲ್ಲಿನೂ ಅದೇ ಗ್ರಿಣಿ ಆ ಕರುಣಾಮಯ ಅವಸ್ಥೆ ತಿರ್ಗಾನು ಅದು ಕರುಣಾಸಂದಿಗೆ ಹೋಗುತ್ತೆ. ಕರುಣಾಮಯನಾದವನು ಇಲ್ಲೇ ಇದ್ದಾನೆ ಅಂತ ಆ ನರಸಿಂಹರೂಪವನ್ನು ಚಿಂತನೆ ಮಾಡುವಾಗ ಅವನು ಕರುಣಾಮೂರ್ತಿ ಅಂತಾನು ಚಿಂತನೆ ಮಾಡಬೇಕು. ಯಾಕೆ ಕರುಣಾಮೂರ್ತಿ, ಉಗ್ರಂ ವೀರಮಲ್ಲ, ಇದೆಲ್ಲ ಏನು ಚಿಂತೆ, ಏನು ಕರುಣಾ ಅಂದ್ರೆ ಕ್ಷಣ ಕ್ಷಣಕ್ಕೆ ನಾವು ಮಾಡಿದ ಪಾಪಗಳು ನಮ್ ನಮಗೆ ಪ್ರತ್ಯೇಕವಾಗಿರುವಂತ ಈ ನರಸಿಂಹರೂಪ ನಮ್ಮ ಒಳಗೆ ಇರುತ್ತೆ, ಬಿಂಬರೂಪದಲ್ಲಿ ಇರುತ್ತೆ. ನಾವು ಮಾಡಿದ ಪಾಪಗಳು ರಾಶಿ ರಾಶಿಯಾಗಿ ಇದ್ದ ಅಂದ್ರೆ ಕ್ಷಣ ಕ್ಷಣಕ್ಕೆ ನಮ್ಗೆ ಎಷ್ಟು ಕಷ್ಟ ಕೊಡಬೇಕು ಇಲ್ಲ, ಆ ಕಷ್ಟ ಇಲ್ಲದೆ ಕ್ಷಣ ಕ್ಷಣಕ್ಕೆ ನಮ್ಗೆ ಬರುವಂತ ಆಪತ್ತುಗಳನ್ನ ಎಲ್ಲವನ್ನು ತೆಗೆದು ಬಿಡ್ತಾನೆ, ಕರುಣದಿಂದ ತೆಗೆದು ಬಿಡ್ತಾನೆ. ತೆಗಿಬೇಕು ಅಂತ ಇಲ್ಲ, ನಿಯಮ ಇಲ್ಲ ಅವನಿಗೆ. ಇದ್ರನು ನಮ್ಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಕರುಣಾಳು ಕರುಣಾಳು ಅಂತ ಅವನ ಗಣಿ ಅಂತ ಅವನನ್ನ ವಿಶೇಷವಾಗಿ ಆ ನರಸಿಂಹ ರೂಪವನ್ನೇ ನಾವು ಚಿಂತನೆ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ದುರಿತ ರಾಶಿಗಳು ಇರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಅಂದ್ರೆ ನಮ್ಗೆ ಪ್ರತ್ಯಕ್ಷವಾಗಿ ಇವಾಗ ನರಸಿಂಹರೂಪ ನಮ್ಗೆ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಬಿಂಬವ ಕಂಡ ಆ ತರಣಿ ಬಿಂಬವ ಕಂಡರೇನೆ ಆ ದುರಿತ ರಾಶಿಗಳು ಹೋಗುತ್ತೋ, ಹಾಗೇನೆ ಆ ಪ್ರತೀಕದಲ್ಲಿ ಪ್ರತೀಕವನ್ನ ನೋಡಿದ್ರು ನಮ್ಗೆ ಆಗತ್ತೆ. ಆ ಪ್ರತೀಕನೆ ನಮ್ಮೊಳಗೆ ಇದ್ದ ಅಂತ, ದೇಹದಲ್ಲಿ ಇದ್ದ ಅಂತ ಹೀಗೆ ನೀವು ಚಿಂತನೆ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಈ ಪದ್ಯ ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹ್ಯಾಗೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪದ್ಯ ಹೀಗಿದೆ. ಮಾಸ ಪರ್ಯಂತರವು ಬಿಡದೆಂದು ಕೇಸರಿಯ ಶುಭ ನಾಮ ಮಂತ್ರ ಜಿತಾಸನದಲ್ಲೇ ಕಾಗ್ರಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜಿನಗಳ ನಾಶಗೈಸಿ ಮನೋರಥ ಗಡಪ ದೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿನೂ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ಈ ಪದ್ಯದಲ್ಲಿ. ಮಾಸ ಪರ್ಯಂತರ ಇದು ಹಾಗೆ ದೇವರನ್ನ ಪೂಜೆ ಮಾಡುವಂತ ಅನೇಕ ಕ್ರಮಗಳನ್ನ ತೋರಿಸಿಕೊಟ್ಟಿದ್ದಾರೆ. ನರಸಿಂಹ ಮಂತ್ರ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ನಾಲ್ಕನೇ ಅಧ್ಯಾಯದಲ್ಲಿ 11ನೇ ಮಂತ್ರವಾಗಿ ಕೊಟ್ಟಿದ್ದಾರೆ. ಇದು ವೇದಗಳಲ್ಲಿ ಬರುವಂತ ಪಾಪ್ಯುಲರ್ ಮಂತ್ರ ಇದು. ಈ ಮಂತ್ರ ಆಚಾರ್ಯರು ಬಂದು ಇಲ್ಲಿ ಅಗ್ನಿ ಪುರಾಣದಿಂದ ಈ ಮಂತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಹೇಗಿದೆ ಅಂದ್ರೆ ಅಲ್ಲಿ ಪದಗಳು ನೋಡಿ, ಅಲ್ಲಿಗೇನು ಇಲ್ಲಿಗೇನು ಲಿಂಕ್ ಹೇಗಿದೆ ಅಂದ್ರೆ ಇಲ್ಲಿ ಉಗ್ರಂ ವೀರಂ ಅಂತ ಅಲ್ಲಿ ಬರುತ್ತೆ. ಉಗ್ರಂ ಅಂತ ಹೇಳುವಾಗ ಪದ್ಯ ಇಟ್ಟುಕೊಂಡ್ರೆ ಆಗುತ್ತೆ. ಉಗ್ರಂ ವೀರಂ ಅಂತ ವೇದಗಳಲ್ಲಿ ಇದ್ರೆ ಇಲ್ಲಿ ಇವರು ಇಲ್ಲಿ ಕೊಟ್ಟಿರುವಂತದ್ದು ಉಗ್ರಂ ಎಂಬೋ ಶಬ್ದ ಇದಲ್ಲ, ಆ ಉಗ್ರಂ ಎಂಬೋ ಶಬ್ದಕ್ಕೆ ಆಚಾರ್ಯರಲ್ಲ ಆಗ್ನೇಯ ಪುರಾಣದಲ್ಲಿ ವೇದವ್ಯಾಸರೇ ಕೊಟ್ಟಿದ್ದಾರೆ. ಉಗ್ರಂ ಎಂಬೋ ಶಬ್ದಕ್ಕೆ ಆಚಾರ್ಯ ಕೊಟ್ಟಿದ್ದು ತಂತ್ರಸಾರ ಸಂಗ್ರಹದಲ್ಲಿ ಕ್ರೂರಂ ವೀರಂ, ಉಗ್ರಂ ವೀರಂ ಎಂಬುದಕ್ಕೆ ಕ್ರೂರಂ ವೀರಂ ಅಂತ, ಕ್ರೂರಂ ವೀರಂ ಕ್ರೂರ ಉಗ್ರಂ ಎಂಬುದಕ್ಕೆ ಕ್ರೂರಂ ಅಂತ ಕೊಟ್ಟಿದ್ದಾರೆ. ಯಾಕೆ ಇದು ಕ್ರೂರ ಅಂತ ಅವರು ಹಾಕಿದ್ದಾರೆ ಅಂದ್ರೆ ಕ್ರೂರ ಆ ರೂಪ ಹೇಗಿರುತ್ತೆ, ಆ ನರಸಿಂಹ ರೂಪ ಎಲ್ಲವನ್ನು ಸಂಹಾರ ಮಾಡುವಂತ ಆ ರೂಪ ಕ್ರೂರವಾಗಿ ಅಂದ್ರೆ ಅತಿ ತೀಕ್ಷ್ಣವಾಗಿ ಆ ಒಂದು ನೋಡ್ಲಕ್ಕೆ ಭಯಂಕರವಾಗಿ ಇರುವಂತ ರೂಪ ಅಂತ ಕ್ರೂರಂ ಅಂತ ಹಾಕಿದ್ದಾರೆ. ಉಗ್ರಂ ವೀರಂ ಎಂಬುದಕ್ಕೆ ವೀರಂ ಎಂಬೋ ಶಬ್ದವನ್ನೇ ಬಳಸಿದ್ದಾರೆ. ಆಮೇಲೆ ಉಗ್ರಂ ವೀರಂ ಬೃಹದ್ ವಿಷ್ಣು, ಅದು ಉಗ್ರಂ ವೀರಂ ಇಲ್ಲಿ ಮಂತ್ರದಲ್ಲಿ ಇರುವಂತದ್ದು ಉಗ್ರಂ ವೀರಂ ಮಹಾವಿಷ್ಣು ಅಂತ ಇದೆ. ಆ ಮಹಾವಿಷ್ಣು ಎಂಬುದಕ್ಕೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಬೃಹದ್ ವಿಷ್ಣು ಅಂತ, ಮಹಾವಿಷ್ಣು ಎಂಬುದಕ್ಕೆ ಮಹಾ ಬಂದಿದೆ ಇಲ್ಲ, ಆ ಮಹಾ ಇನ್ ಪ್ಲೇಸ್ ಆಫ್ ಮಹಾ ಬೃಹತ್ ಅಂತ ಹಾಕಿದ್ದಾರೆ, ಬೃಹದ್ ವಿಷ್ಣು ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಜ್ವಲಂತಂ ಅಂತ ವೇದಗಳಲ್ಲಿ ಇದೆ. ಆಚಾರ್ಯರು ಕೊಟ್ಟಿದ್ದು ಅಂದ್ರೆ ಆಗ್ನೇಯ ಪುರಾಣದಿಂದ ಕೋಟ್ ಮಾಡಿದ್ದು ದೀಪ್ಯಂತಂ ಅಂತ, ಜ್ವಲಂತಂ ಅಂದ್ರೆ ಪ್ರಕಾಶ ರೂಪವಾಗಿದೆ ಅಂತ. ಅದಕ್ಕೆ ಆಚಾರ್ಯ ಬಳಸಿದ ಪದ ಬಂದು ದೀಪ್ಯಂತಂ, ದೀಪ್ಯಮಾನವಾಗಿದೆ ಅಂತ. ಆಮೇಲೆ ಅಲ್ಲಿ ಸರ್ವತೋಮುಖಂ ಅಂತ ಇದೆ. ಇಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ವಿಶ್ವತೋಮುಖಂ ಅಂತ, ಅಂದ್ರೆ ಏನಾಯ್ತು ಇಲ್ಲಿ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ಅಂತ ಹೇಳಿದ್ದಕ್ಕೆ ಕ್ರೂರಂ ವೀರಂ ಬೃಹದ್ ವಿಷ್ಣು ದೀಪ್ಯಂತಂ ವಿಶ್ವತೋಮುಖಂ ಅಂತ. ಇದು ಒಂದು ಈ ಎರಡನ್ನು ಅನುಷ್ಠುಪ್ ಛಂದಸ್ಲಿ ಇದೆ ಅಂತ ಹೇಳ್ತಾರೆ. 32 ಅಕ್ಷರದಿಂದ ಆಗಿದೆ ಅಂತ ಹೇಳ್ತಾರೆ. ಇದು ಇದು ಬರೆದಂತೆ ಮಾಸ ಪರ್ಯಂತರವು ಬಿಡದೆ ಯಾರಿಗೆ ಈ ದುರಿತಗಳು ಇದು ಇರಬಾರದು ಅಂತ ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಇದೆಯೋ ಅವರು ಇದನ್ನ ಒಂದು ಮಾಸ ಪರ್ಯಂತ ಅಂತ ಹೇಳ್ತಾರೆ. ಮಾಸ ಅಂದ್ರೆ ಒಂದು ಮಾಸ ಮಾಡಿ ಬಿಡೋದು ಅಂತಲ್ಲ, ಮಾಸದಿಂದ ಶುರು ಮಾಡಿದ್ರೆ ಆ ರುಚಿ ಹತ್ತಿದ್ರೆ ಅದು ಬಿಡೋದೇ ಇಲ್ಲ ನಾವು. ಸೊ ಅದಕ್ಕೆ ಮಾಸ ಪರ್ಯಂತರವು ಬಿಡದೆ ಅಂದ್ರೆ ಇದಕ್ಕೆ ಎರಡು ಮೂರು ರೀತಿಯಿಂದ ಹೇಳ್ತಾರೆ. ಜನರಲಿ ನಮ್ಮ ಸಂಪ್ರದಾಯದಲ್ಲಿ ಈ ಒಂದು ನರಸಿಂಹ ಜಪ ಮಂತ್ರ ಇದು ಸಾಮಾನ್ಯವಾಗಿ ಹೆಂಗಸರು ಹೇಳಲ್ಲ. ಐ ಮೀನ್ ಶ್ಲೋಕ ಹೇಳ್ಬೋದು, ಯಾಕೆಂದ್ರೆ ಶ್ಲೋಕ ಬಂದು ಪುರಾಣದಲ್ಲಿ ಇದೆ. ಬಟ್ ಈ ಜಪ ಅಂಗನ್ಯಾಸ ಈ ಅಕ್ಷರಗಳ ವಿನ್ಯಾಸ ಮಾಡಿಕೊಂಡು ಹೇಳೋದು ಈ ರೀತಿಯಿಂದ ದೇವತಾ ಇದೆಲ್ಲ ಹೇಳಿ ಬೀಜ ಅಕ್ಷರಗಳನ್ನ ಹೇಳಿ ಅಂಗನ್ಯಾಸ ಮಾಡಿ ಮಾಡೋದು ಇಲ್ಲ. ಇದಕ್ಕೆ ತುಂಬಾ ನಿಯಮಗಳು ಬೇಕು ಅಂತ ಹೇಳ್ತಾರೆ. ವರಾಹ ಮಂತ್ರಕ್ಕೇನು ವರಾಹ ದೇವರ ಹಿಂದೂತ್ಯನು ಹಾಗೆ ಹೇಳ್ತಾರೆ. ವರಾಹ ದೇವರು ಪರಶುರಾಮ ದೇವರು ಆಮೇಲೆ ನರಸಿಂಹ ದೇವರಿಗೆ ವಿಶೇಷವಾಗಿ ಯಾರು ಮಾಡಬೇಕು ಎಷ್ಟು ನಿಷ್ಠೆ ಇರಬೇಕು ಎಷ್ಟು ಆಚಾರ ಇರಬೇಕು ಇದನ್ನು ಹೇಳ್ತಾರೆ. ಅಂದ್ರೆ ಬೇಸಿಕಲಿ ಎನಿ ಮಂತ್ರಗಳಿಗೆ ಬೀಜಾಕ್ಷರಗಳು ಮತ್ತು ಅಂಗನ್ಯಾಸ ಮುಂತಾದವು ಋಷಿ ಛಂದಸ್ಸು ಇದೆಲ್ಲ ಇರೋದು ಜನರಲ್ ಆಗಿ ನಮ್ಮಲ್ಲಿ ಸ್ತ್ರೀಯರು ಹೇಳೋದಿಲ್ಲ. ಬಟ್ ಅದಕ್ಕೆ ದಾಸರು ಈ ಒಂದನ್ನ ನಮ್ಗೆ ಕೊಟ್ಟಿದ್ದಾರೆ ಪೂರ್ತಿ ಅರ್ಥ ಬರುವಂತೆ ನಮ್ಗೆ 15th, 16th, 17th ಮೂರು ಇದು ಮೂರು ಹೇಳಿದನ್ನು ಯಾಕೆಂದ್ರೆ ದಾಸರು ಕೊಟ್ಟಿದ್ದಾರೆ. ಇಷ್ಟು ವಿವರಣೆಗಳಿದೆ ಇಲ್ಲಿ ಇಷ್ಟು ಅರ್ಥಗಳು ಎಲ್ಲವೂ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸ್ಮರಣೆ ಮಾಡಿದ್ರು ನಮ್ಗೆ ಪೂರ್ಣ ಫಲ ನಿಶ್ಚಯವಾಗಿ ಬರುತ್ತೆ. ಯಾಕೆಂದ್ರೆ ದಾಸರು ಇದನ್ನ ಬರೆದಿದ್ದಾರೆ, ದಾಸರು ದೇವರನ್ನ ಬೇಡ್ಕೊಂಡಿದ್ದಾರೆ ನಮ್ಮ ಪರವಾಗಿ. ಅದಕ್ಕೆ ಇದು ಹೇಳಿದ್ರು ಆಗತ್ತೆ. ಅದರ್ವೈಸ್ ನೀವು ಹೇಳ್ಬೇಕು ಅಂತ ಎಷ್ಟು ನಿಮ್ಗೆ ಆಚಾರ್ಯರು ಹೇಳಿದ್ದನ್ನು ಹೇಳ್ಬೇಕು ಅಂದ್ರೆ ಈ ತಂತ್ರಸಾರ ಸಂಗ್ರಹದಲ್ಲಿ ಇರೋ ಮಂತ್ರವನ್ನ ಪಠಿಸಿದ್ರು ಆಯ್ತು, ಅಂಗನ್ಯಾಸ ಅದೆಲ್ಲ ಮಾಡಬಾರದು. ಸೊ ಕ್ರೂರಂ ವೀರಂ ಅದಕ್ಕೆ ಹಾಗೆ ಬಂದಿದ್ದೆ ನೋಡಿ, ಅದಕ್ಕೆ ಆಚಾರ್ಯನೂ ಕೊಟ್ಟಿದ್ದಾರಂತ ಕಾಣುತ್ತೆ. ಯಾಕಂದ್ರೆ ಉಗ್ರಂ ವೀರಂ ಮಹಾವಿಷ್ಣು ಜನ ವೇದದಲ್ಲಿ ಇರುವಂತದ್ದು ಹಾಗೆ ಕೊಟ್ಟಿರ್ಬೋದು ಅಂತ ಆಚಾರ್ಯರು. ಅದು ಇಲ್ಲದೆ ಆಗ್ನೇಯ ಪುರಾಣದಿಂದ ತೆಗೆದು ಇದನ್ನ ಕೊಟ್ಟಿದ್ದಾರೆ. ಕ್ರೂರಂ ವೀರಂ ಬೃಹದ್ ವಿಷ್ಣು ದೀಪ್ಯಂತಂ ವಿಶ್ವತೋಮುಖಂ. ಆಮೇಲೆ ನೆಕ್ಸ್ಟ್ ಬಂದ ನೃಸಿಂಹಂ ಅಂತ ಅಲ್ಲಿ ಬರುತ್ತೆ ವೇದಗಳಲ್ಲಿ. ನೃಸಿಂಹಂ ಭೀಷಣಂ, ಭೀಷ ರೂಪದಿಂದ ಒಂದು ಭಯಂಕರ ಭಯವನ್ನ ಉಂಟು ಮಾಡುವಂತ ರೂಪದಿಂದ ಅವನು ಕಾಣಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ತುಂ ಮೃಗೇಂದ್ರಂ, ನರಸಿಂಹ ಅಂತ ಹೇಳೋದಕ್ಕೆ ತುಂ ಮೃಗೇಂದ್ರಂ ಅಂತ. ಸೊ ತುಂ ಮೃಗಂ ಅಂದ್ರೆ ಮೃಗ ರೂಪ ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ನರಸಿಂಹದೇವರಿಗೆ ಅಂದ್ರೆ ಅದು ಒಂದು ಪೌರುಷೇಯತ್ವಕ್ಕೆ ಸಂಕೇತ. ಮೃಗ ಅಂತರ ಮೃಗ ತರ ಅವನು ಕಾಣಿಸಿಕೊಟ್ಟ ಅಂಬ ಅರ್ಥ ಅಲ್ಲ. ಯಾಕೆಂದ್ರೆ ಅಲ್ಲಿ ನರಸಿಂಹಾವತಾರ ಹೇಳೋವಾಗನು ಅದೇ ಹೇಳ್ತಾರೆ, ನಮೃಗಂ ನ ಮಾನುಷಂ ಅಂತ. ದೇವರನ್ನ ನರಸಿಂಹ ರೂಪ ಹೇಗೆ ಅಂದ್ರೆ ಹಾಫ್ ಮ್ಯಾನ್ ಹಾಫ್ ಲಯನ್ ಅಂತ ತಿಳ್ಕೊಂಡ್ರೆ ಪಾಪ ಬಂದ್ಬಿಡತ್ತೆ ಅಂದ್ರೆ. ಯಾಕೆ ಅಂದ್ರೆ ಅವನು ಮನುಷ್ಯನಿಗಿಂತ ಸರ್ವ ವಿಲಕ್ಷಣನಾದವನು, ಮೃಗಕ್ಕಿಂತ ಸರ್ವ ವಿಲಕ್ಷಣ ಆದವನು. ಸೊ ಅವನು ಮನುಷ್ಯನೂ ಅಲ್ಲ ಮೃಗನೂ ಅಲ್ಲ ಅಂತ ತಿಳ್ಕೊ. ಆ ರೂಪ ಹಿರಣ್ಯಕಶಿಪು ಕಾಣಿಸಿ ಬಂತು ಹೊರತು ಅದು ಒಂದು ಭಯಂಕರವಾಗಿ ಹಾಫ್ ಮ್ಯಾನ್ ಹಾಫ್ ಲಯನ್ ಕಾಣಿಸಿತ್ತು. ಬಟ್ ಅದು ಮೃಗನೂ ಅಲ್ಲ ಅದು ಮನುಷ್ಯನೂ ಅಲ್ಲ, ಸರ್ವ ವಿಲಕ್ಷಣವಾದ ಆ ರೂಪ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂ ಮೃಗೇಂದ್ರಂ ಅಂತ ತುಂ ಮೃಗೇಂದ್ರಂ ಅಂದ್ರೆ ಆ ಮೃಗ ಅಂದ್ರೆ ಆ ಒಂದು ಮೃಗ ಅಂಬೋ ಶಬ್ದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲಾ ಒಂದು ಮುಕ್ತಿಯೋಗ್ಯ ಜೀವಿಗೆ ಮುಕ್ತರು ಮತ್ತು ಲಕ್ಷ್ಮಿ ಬ್ರಹ್ಮ ಮುಂತಾದವರಿಗೆಲ್ಲ ಮೃಗ ಅಂತ ಕರೀತಾರಂತ. ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲ ಅಧೀನವಾಗಿ, ಒಬ್ಬರಿಗೆ ಅಧೀನವಾಗಿ ಎಲ್ಲ ಮಾಡ್ತಾರೆ ಅಂಬೋದಕ್ಕೆ ಮೃಗ ಅಂಬೋ ಶಬ್ದ ಬಳಸ್ತಾರೆ. ಸೊ ಈ ಮೃಗಕ್ಕೆ ಇಂದ್ರ ಅವನು ಎಲ್ಲವನ್ನು ಅವರಿಗೆ ಮೀರಿ ಇರುವವನು ಮೃಗೇಂದ್ರ ಅಂತ ಹೇಳ್ತಾರೆ. ಪುಂ ಮೃಗೇಂದ್ರಂ ಅಂತ ಹೇಳ್ತಾರೆ ಇಲ್ಲಿ. ಪುಂ ಮೃಗೇಂದ್ರಂ ಇದು ಬಂದು ನೃಸಿಂಹಂ ಅಂಬೋದಕ್ಕೆ ನೃಸಿಂಹಂ ಭೀಷಣಂ ಅಂತ ಅಲ್ಲಿ ವೇದದಲ್ಲಿ ಬಂದಿದೆ. ಇಲ್ಲಿ ಪುಂ ಮೃಗೇಂದ್ರಂ ಭಯಕರಂ, ಭಯವನ್ನ ಉಂಟು ಮಾಡುತ್ತೆ ಯಾರಿಗೆ, ದೈತ್ಯರಿಗೆ, ನಮ್ಮಲ್ಲಿ ಇರುವಂತ ಆ ದುಷ್ಟ ಶಕ್ತಿಗಳಿಗೆ ಎಲ್ಲದಕ್ಕೇನು ಭಯವನ್ನ ಉಂಟು ಮಾಡಿ ಆ ಒಂದು ದೈತ್ಯರು ಏನೇನು ನಮಗೆ ಕೆಟ್ಟದ. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ ಕಲಿ ಮುಂತಾದ ದೈತ್ಯರು ಎಲ್ಲರೂ ನಾವು ಇರೋ ತನಕ ನಮ್ಗೆ ಲಿಂಗದೇಹ ಭಂಗ ಆಗೋ ತನಕವೂ ಅವ್ರು ಎಲ್ಲರೂ ಇದ್ದೇ ಇರ್ತಾರೆ, ಯಾರು ಹೋಗೋದಿಲ್ಲ, ಅವ್ರಿಗೇನು ಮುಕ್ತಿ ಸಿಕ್ಕೋದಿಲ್ಲ, ಕೊನೆಯ ತನಕ ಎಲ್ಲರೂ ಇರ್ತಾರೆ. ಇದ್ರನು ಅವ್ರಿಗೆ ಯಾವ ಒಂದು ಅವ್ರು ಏನು ನಮ್ಮ ಮೇಲೆ ಅವರ ಪ್ರಭಾವ ಬೀಳದೆ ಆ ರಕ್ಷಣೆ ಮಾಡ್ತಾರೆ. ಯಾಕೆಂದ್ರೆ ಈ ನೃಸಿಂಹ ರೂಪ ಅದು ಅಷ್ಟು ಭಯಂಕರವಾಗಿ ಅವರಿಗೆ ಕಾಣಿಸುತ್ತದೆ, ಭಯಕರಂ. ಆಮೇಲೆ ಭಯಕರ ಅಂದ್ರೆ ತುಂಬಾ ಭಯವಾಗಿರತ್ತ ಅಂದ್ರೆ ಇಲ್ಲ, ಅದು ದೈತ್ಯರಿಗೆ. ನಮಗೆ ಯಾಕೆ ಆಗತ್ತೆ ಭಯ? ನಮ್ಗೇನು ಆಗತ್ತೆ, ತಪ್ಪು ಮಾಡದೆ ಇರುವಂತೆ ಆ ಭಯವನ್ನ ಉಂಟು ಮಾಡತ್ತ ಅದು. ಆಮೇಲೆ ಅದು ಏನ್ ಮಾಡುತ್ತೆ, ಬರೀ ಭಯಕರ ಅಲ್ಲ, ಇದಕ್ಕೇನು ಹೇಳ್ತಾರೆ ಭದ್ರಂ ಅಂತ. ಭದ್ರಂ ಅಂತ ಏನು? ಭದ್ರಂ ಅಂದ್ರೆ ಶುಭಂ ಅಂತ ಆಚಾರ್ಯ ಹೇಳ್ತಾರೆ. ಏನು ಏನು ರಕ್ಷಣೆ ಮಾಡಿ, ಏನು ನಮ್ಮನ್ನ ಜೋಪಾನವಾಗಿರತ್ತ ಅಂದ್ರೆ ಶುಭ. ಶುಭ ನಮ್ಗೆ ಏನು ಮಂಗಳವೋ, ನಮ್ಮ ಮಂಗಳವನ್ನ ಉಂಟು ಮಾಡತ್ತ ಅಂತ ಹೇಳ್ತಾರೆ. ಆ ರೂಪದಿಂದ ನಮ್ಗೆ ಎಲ್ಲವೂ ಮಂಗಳ ಆಗತ್ತೆ. ಹೇಗೆ ಅಂದ್ರೆ ಆ ಲಿಂಗದೇಹವನ್ನವೇ ತೆಗೆದು ಬಿಡತ್ತೆ, ಅದನಿಂದ ನಮ್ಗೆ ಶುಭ ಮಂಗಳ. ಈ ಜೀವಕ್ಕೆ ಏನು ಬೇಕೋ, ಜೀವಕ್ಕೆ ಏನು ಇಷ್ಟವೋ ಅದು ಆಗತ್ತೆ ಅಂತ ಹೇಳ್ತಾರೆ. ಶುಭಂ ಭಯಂ ಭದ್ರಂ ಎಂಬುದಕ್ಕೆ ಶುಭಂ ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇದು ಬಂದಾಗ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಕೊಟ್ಟಿರುವಂತ ಮೃತ್ಯೋಶ್ಚ ಮಾರಕಂ, ಮೃತ್ಯುವನ್ನ ಮಾರಕ. ಮೃತ್ಯುಂ ಮೃತ್ಯುಂ ಅಂತ ಹೇಳಿದಾಗ ಮೃತ್ಯುವಿಗೆ ಮಾರಕವಾಗಿ ಅಂದ್ರೆ ಮೃತ್ಯುವನ್ನೇ ತೆಗೆದು ಬಿಡತ್ತೆ. ಮೃತ್ಯು ಅಂದ್ರೆ ಈ ತರ ಮೃತ್ಯು ಅಲ್ಲ, ನಮ್ಗೆ ಅಜ್ಞಾನ ಅಂಬೋ ದೇವರ ಮರೆಯೋದು ಅಂಬೋ ಆ ಮೃತ್ಯು ಅದೇ ನಮ್ಗೆ ಅತಃಪಾತಾಳಕ್ಕೆ ತಳ್ಳತ್ತೆ. ಅದನ್ನು ತೆಗಿತಾನೆ, ಎಲ್ಲದಕ್ಕೂ ಮೂಲವಾಗಿರುವಂತ ಕಡೆಗೆ ಪರಗತಿಯ ಅಂತ ಕೊಟ್ಟಿದ್ದಾರೆ. ಕಡೆಗೆ ಕೊನೆಯಲ್ಲಿ ಪರಗತಿ ಅಂದ್ರೆ ಶ್ರೇಷ್ಠವಾದ ಪರ, ಶ್ರೇಷ್ಠವಾದ ಪರ ಭಗವಂತನ ಕಡೆ ಹೋಗುವಂತೆ ಮಾಡ್ತಾನೆ, ತನ್ನಡೆಯ ಅವನು ನಮ್ಮನ್ನ ಸೇರ್ಸ್ಕೊಳ್ತಾನೆ. ಸೊ ಕಡೆಗೆ ಪರಗತಿ ಅಷ್ಟು ಮಾತ್ರ ಅಲ್ಲ, ಅದು ಮಾತ್ರ ಅಲ್ಲ, ಕಡೆಗೆ ನಮ್ಗೆ ಮೋಕ್ಷ ಸಿಕ್ಕತ್ತೆ ಅಂತ ಮಾತ್ರ ಅಲ್ಲ, ಅದಕ್ಕೆ ವಿಘ್ನವಾಗೇ ಇದೆ. ಕೊನೆಯಲ್ಲಿ ನಮ್ಗೆ ಮೋಕ್ಷ ಸಿಕ್ಕಬೇಕು. ಆ ಮೋಕ್ಷ ಇವಾಗ ಸಿಗ್ತಾ ಇಲ್ಲ, ಮೋಕ್ಷ ಸಿಗ್ತಾ ಇಲ್ಲ ಅಂದ್ರೆ ನಿಶ್ಚಯ ಜ್ಞಾನನು ಸಿಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಅಡ್ಡಿಯಾದ ಪಾಪಗಳು ಎಷ್ಟೋ ರಾಶಿ ರಾಶಿ ಆಗುತ್ತೆ, ಅದನ್ನು ತೆಗಿತಾನೆ ಅಂತ ಹೇಳ್ತಾರೆ. ಪಾಪಗಳನ್ನ ತೆಗಿತಾನೆ ಮತ್ತು ನಮ್ಮ ಸಾಧನೆಗಳು, ಅದು ಮಾತ್ರ ಅಲ್ಲ, ನಮ್ಮ ಸಾಧನೆಗೆ ನಮ್ಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಗೆ ಐಶ್ವರ್ಯಗಳು ಬೇಕಾಗಿರುತ್ತೆ. ಸಾಧನೆ ಮಾಡ್ಬೇಕಂದ್ರೆ ಎಷ್ಟೋ ನಮ್ಗೆ ಬೇಕಾಗಿ ಭೋಗಗಳು ಬೇಕಾಗಿರುತ್ತೆ ನಮ್ಗೆ. ಸೊ ಅದಕ್ಕೆ ನಮ್ಮಂತವರಿಗೆ ಏನು ಮಾಡ್ತಾನಂತ ಹೇಳ್ತಾರೆ, ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿ. ಮನೋರಥಗಳು ಏನು? ಉಪನಿಷತ್ಗಳಲ್ಲೇ ಬರುತ್ತೆ ನಮ್ಗೆ, ಒಳ್ಳೆ ಒಳ್ಳೆ ಸಜ್ಜನರ ಸಂಘದಲ್ಲಿ ಇರಬೇಕು ಅಂತ ಆಸೆ ಇರತ್ತೆ. ಆಮೇಲೆ ಒಳ್ಳೆ ಶಿಷ್ಯಂದ್ರು ಬರಬೇಕು ಅಂತ ಆ ಋಷಿಗಳಿಗೆ ಹೇಳಿದಾಗ ಈ ಮಂತ್ರ ಎಲ್ಲರಿಗೇನು ಆಗತ್ತೆ. ಅವ್ರು ಕೇಳುವಾಗ ತೈತ್ರಿಯ ಶಿಕ್ಷಾವಳಿ ಅದಿಲ್ಲ ಕೇಳುವಾಗ ಒಳ್ಳೆ ಶಿಷ್ಯಂದ್ರು ಬರಲಿ, ಹೇಗೆ ಬರಲಿ ಅಂದ್ರೆ ಒಂದು ನೀರು ಹೇಗೆ ಮೇಲೆಯಿಂದ ಕೆಳಗೆ ಬರುತ್ತೋ ಹಾಗೆ ಅವರೇ ತಾನಾಗಿ ಬರಲಿ, ನಮ್ಮ ಹತ್ರ ಬರಲಿ. ಅವರು ನಮ್ಮ ಹತ್ರ ಬರಬೇಕಂದ್ರೆ ನಮ್ಮ ಯಶಸ್ಸು ಅಂತಾರೆ. ಯಶಸ್ಸು ಅಂದ್ರೆ ಜಸ್ಟ್ ಫೇಮ್ ಅಂತಲ್ಲ. ನಾವು ಇವಾಗ ಋಷಿಗಳು ಪಾಠ ಪ್ರವಚನ ಮಾಡ್ತಾರ ಅಂಬೋದು ಗೊತ್ತಾದ್ರೆ ಅವ್ರ ಹತ್ರ ಬರ್ತಾರೆ, ಇವು ಒಳ್ಳೆತನ ಹೇಳ್ಕೊಡ್ತಾರಂದ್ರೆ ಬರ್ತಾರೆ. ಆ ತರ ಯಶಸ್ಸು ಕೀರ್ತಿ ಎಲ್ಲವೂ ಹಬ್ಬಬೇಕು. ಅವರು ಅದೆಲ್ಲ ಅವ್ರಿಗೆ ಅಂತ ಮನೋರಥಗಳು ಇದ್ದೇ ಇರತ್ತ. ತಾವು ಗಳಿಸಿದ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹೇಳಬೇಕು. ದೇವರ ಬಗ್ಗೆ ಅದೇ ಹೇಳ್ತಾರ, ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ದೇವರ ಬಗ್ಗೆ ಹೇಳೋರು ಭಕ್ತರೇ ಅಂತ ಹೇಳ್ತಾರೆ. ಸೊ ಆದ ಕಾರಣದ ಭಕ್ತರು ಹೇಳಬೇಕು ಅಂದ್ರೆ ಕೇಳಬೇಕಾದವರು ಹೇಳ್ಬೇಕು ಅಂದ್ರೆ ಇನ್ನೊಬ್ರು ಕೇಳಬೇಕು ಅಂದ್ರೆ ನಮ್ಮಂತವ್ರಿಗೆ ಹೇಳಲ್ಲ, ಆ ಒಂದು ಯೋಗ್ಯ ಜೀವಿಗಳಿಗೆ ಆ ವಿದ್ಯೆಯನ್ನ ಇನ್ನೊಬ್ರಿಗೆ ಹೇಳಿ ಅವ್ರು ಹೋಗ್ತಾರೆ. ಸೊ ಆ ರೀತಿ ಇಲ್ಲಂದ ಆ ಮನೋರಥಗಳ ನಮ್ಗೆ ಏನೇನಂದ ಒಳ್ಳೆ ಮನೋರಥಗಳು ಇರತ್ತೋ ಮನಸ್ಸಿನಲ್ಲಿ ರಥಗಳು, ರಥಗಳು ಅಂದ್ರೆ ನಾವು ಮಾಡುವಂತ ಕಾರ್ಯಗಳು, ಆ ಪುಣ್ಯ ಕಾರ್ಯಗಳು, ಆ ರಥಗಳು ಮನೋರಥಗಳು ಅಂದ್ರೆ ಡೇ ಡ್ರೀಮ್ಸ್ ಅಂತ ಹೇಳ್ತಾರ, ಬಟ್ ಇಲ್ಲಿ ಡೇ ಡ್ರೀಮ್ಸ್ ಇಲ್ಲ, ಆ ಮನಸ್ಸು ಮನನ ಮಾಡುವಂತ ಮನನಶೀಲವಾದಂತ ಒಳ್ಳೆ ಮನೋರಥಗಳನ್ನ ಪರೇಶ, ಆ ಇವನೇ ಪರೇಶ ನರಸಿಂಹದೇವರು ಪೂರ್ತಿಯ ಮಾಡಿ ಅದಲ್ಲೂ ಅದೂ ಕೊಡ್ತಾನೆ. ಅಂದ್ರೆ ಇಹದಲ್ಲಿ ದಾಸರು ಹೇಳಿದಂತೆ ಇಹ ಪರಂಗಳಲ್ಲಿ ಅಂತ ಹೇಳಿದ್ದಾರೆ, ಅದೇ ಅವರು ಅದಕ್ಕೆ ನರಸಿಂಹ ಸ್ತೋತ್ರದಿಂದಲೇ ಶುರು ಮಾಡ್ತಾರೆ ದಾಸರಿ ಇದನ್ನ. ಸೊ ಹಾಗೆ ಪೂರೈಸಿ ಪೂರ್ತಿಯ ಮಾಡಿ ಕೊಡುವನು ಕಡೆಗೆ ಪರಗತಿಯ ಅಂತ ಅಲ್ಲಿ ಹೇಳ್ತಾರೆ. ಮುಂದೆ ಅದೇ ಮಾಸ ಪರ್ಯಂತರವು ಬಿಡದೆ ಕೇಸರಿಯ ಶುಭನಾಮ ಮಂತ್ರ. ಶುಭನಾಮ ಯಾಕೆ ಅಂತ ಬರೀ ಹೇಳೋದಲ್ಲ, ಅದು ಶುಭ ಮಂಗಳ ಆಗುವಂತೆ ಅಂದ್ರೆ ಮಂಗಳ ಆಗುವಂತೆ ನಾವು ಹೇಳಬೇಕು ಅಂತ. ಸುಮ್ಮನೆ ಒಂದು ನರಸಿಂಹ ಮಂತ್ರ ತಗೊಂಡು ಹೇಳ್ತಾರೆ ಅದಕ್ಕೇನು ಪುಣ್ಯ ಬರುತ್ತೆ. ಶುಭನಾಮ ಮಂತ್ರ, ಶುಭನಾಮ ಅಂದ್ರೆ ನಾಮ ಅಂದ್ರೆ ಅಜ್ಞಾನವನ್ನ ತೆಗೆದು ಆ ಪರಿಚಯನ್ನ ಮಾಡಿಕೊಡುವಂತದ್ದು ನಾಮ. ಸೊ ಈ ಶುಭ ಅಂದ್ರೆ ಈ ಒಂದು ರೀತಿಯಿಂದ ನರಸಿಂಹದೇವರ ಹೀಗೆ ಚತುರ್ಮುಖ ಹೀಗೆ ತಿಳ್ಕೊಂಡು ಅವನು ಈ ತರ ಅಶ್ವಮೇಧ ಮಾಡಿದ, ನಾವು ನಮ್ಮ ನಮ್ಮ ಜೀವನದಲ್ಲಿ ಅಶ್ವಮೇಧ ಮಾಡಬೇಕು ಈ ಹಾಗೆ ಅಂದ್ರೆ ಅವನು ಮಾಡಿದ ಅದೇ ಕಾರ್ಯ. ನಮ್ಮ ಇಂದ್ರಿಯಗಳು ಅದೇ ನಾವು ನಮ್ಮ ಹುಟ್ಟಿದ ಹಬ್ಬ ಅಂತ ಮಾಡೋದು ಇದನ್ನೇ ಮಾಡ್ತೀವಿ. ಹುಟ್ಟಿದ ಹಬ್ಬ ಅಂದ್ರೆ ಏನು? ಒಂದು ವರ್ಷ ತಕೊಳ್ಳೋದು, ನಮ್ಮ ನಕ್ಷತ್ರ ಬರುತ್ತೆ, ನಮ್ಮ ನಕ್ಷತ್ರದಿಂದ ಶುರು ಮಾಡಿ ಈ ತರ ನಮ್ಮ ಇಂದ್ರಿಯಗಳು ಎಲ್ಲೆಲ್ಲೆಲ್ಲ ಹೋಗತ್ತೋ, ಏನೇನೆಲ್ಲ ಮಾಡತ್ತೋ, ಎಲ್ಲಾ ಕರ್ಮಗಳು ಒಂದು ವರ್ಷ 360 ಡೇಸ್ ಬಂದ ಮೇಲೆ ತಿರ್ಗಾ ನಮ್ಮ ನಕ್ಷತ್ರ ಬಂದಾಗ ಅದನ್ನ ದೇವರಿಗೆ ಅರ್ಪಣೆ ಮಾಡೋದು, ಅದನ್ನೇ ಒಂದು ಅಶ್ವಮೇಧ ಆರ್ ಪುರುಷಮೇಧ ಅಂತಾನು ಕರೀತಾರೆ. ಅದು ದೇವರಿಗೆ ಸಮರ್ಪಣೆ ಮಾಡೋದು ಅದೇ ಒಂದು ಯಜ್ಞ ಅಂತ ಆಗತ್ತೆ. ಮಾಡುವಂತ ಆ ಪುರುಷ ಯಜ್ಞ ಅಂತ ಹೇಳುವಾಗ ನಾವು ಮಾಡುವಂತ ಈ ಕಾರ್ಯ ಶುರು ಮಾಡ್ತೀವಿ, ಬರ್ತ್ರೆ ದಿವಸ ಶುರು ಮಾಡ್ತೀವಿ, ಆಮೇಲೆ ಎಲ್ಲ ಮರ್ತೋಗತ್ತೆ ನಮ್ಗೆ. ಬಟ್ ಅಟ್ ಲೀಸ್ಟ್ ತಿರ್ಗಾ ಹುಟ್ಟಿದಬ್ಬ ಬಂದಾಗ ಆ ಈ ನರಸಿಂಹರೂಪವನ್ನ ಸ್ಮರಣೆ ಮಾಡಿ ಆ ಕಾಲದಲ್ಲಿ ಚತುರ್ಮುಖ ಹೀಗೆ ಮಾಡಿದ ಬಳಸಿದ ನಾವು ಇಷ್ಟು ದಿವಸ ನನ್ನ ಇಂದ್ರಿಯದಿಂದ, ಇಂದ್ರಿಯ ಎಂಬ ಅಶ್ವ ಅದೇ ಅಶ್ವ, ಈ ಅಶ್ವದಿಂದ ನಾವು ಮಾಡಿದಂತ ಇಂದ್ರಿಯಗಳ ಮೂಲಕ ಮಾಡಿದ ಎಲ್ಲವನ್ನು ಮೇಧ್ಯ ಯಾವಾಗ ಆಗತ್ತೆ, ಮೇಧ್ಯ ಆಗೋದು ದೇವರಿಗೆ ಅರ್ಪಣೆ ಮಾಡಿ ದೇವರೇ ಇದ್ದು ಮಾಡಿಸಿದ. ಅದು ಯಾರು, ನಮ್ಮ ಚಿದ್ದೇಹದಲ್ಲಿ ಇರುವಂತ ಈ ಬಿಂಬಮೂರ್ತಿಯಾದವನು ನರಸಿಂಹ ರೂಪದಿಂದ ಇದೆಲ್ಲವೂ ಮಾಡಿದ ಅಂತ ಅವನಿಗೆ ಅರ್ಪಣೆ ಮಾಡಿದ್ರು. ಅದೇ ಶುಭನಾಮ ಮಂತ್ರ, ಅದೇ ಮಂತ್ರ. ಮಂತ್ರ ಅಂದ್ರೆ ಈ ಮಂತ್ರ ಉಗ್ರಂವೀರಂ, ನಾವು ಹೇಳಕ್ಕೆ ನಮ್ಗೆ ಉಗ್ರಂವೀರಂ ಎಲ್ಲ ಹೇಳಕ್ಕೆ ಅಂಗನ್ಯಾಸ ಇದೆಲ್ಲ ಮಾಡಬೇಕು, ನಮ್ಗೆ ರೂಲ್ಸ್ ಏನೇನೋ ಇರುತ್ತೆ ಮಾಡಕ್ಕಾಗಲ್ಲ ಅಂದ್ರೆ ಪರವಾಗಿಲ್ಲ. ಮಂತ್ರ ಅಂದ್ರೆ ಮನನ ಮಾಡೋದು ದೇವರ ಗುಣಗಳನ್ನ, ಅದನ್ನ ಅಲ್ಲಿ ಹೇಳಿರುವಂತ ವಿಷಯಕ್ಕೆ. ಈ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು, ಮೋಕ್ಷಯೋಗಿ ಮೋಕ್ಷಕ್ಕೆ ಬಯಸುವವರಿಗೆಲ್ಲರೂ ಈ ಜ್ಞಾನಕ್ಕೆ ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ನಾವು ಇದನ್ನ ಚಿಂತನೆ ಮಾಡಬೇಕು. ನಾಮವನ್ನ ಮಂತ್ರ ಮನನ ಮಾಡಿ ಮನನ ಮಾಡೋದು ಹೇಗೆ, ಎಲ್ಲೋ ಒಂದು ಟಿವಿ ನೋಡ್ತಾ ಇದು ಯೋಚನೆ ಮಾಡೋದಲ್ಲ. ಮಂತ್ರ ಜಿತಾಸನದಲ್ಲಿ ಅಂದ್ರೆ ಆಸನ ಸ್ಥಿರವಾಗಿ ನಮ್ಮಲ್ಲಿ ಇರಬೇಕು. ಆಸನ ಅಂದ್ರೆ ನಾವು ಆಸನ ಅಂದ್ರೆ ಕೂತ್ಕೊಳ್ಳೋದು ಇದೆ, ನಾವು ಜಪಕ್ಕೆ ಕೂತ್ಕೊಂಡಾಗ ಆಸನ ಸ್ಥಿರವಾಗಿರುತ್ತೆ ಆಯ್ತು. ಬಟ್ ಇಲ್ಲಿ ಹೇಳುವಂತದ್ದು ಜಪಕ್ಕೆ ಬೇಕಾದ್ದು ಬರೀ ಹೊರಗಿನ ಆಸನ, ಯಾಕೆ ಅಂದ್ರೆ ಒಳಗೆ ಮನಸ್ಸು ಅಲಗಾಡದೇ ಇರಬೇಕು, ಒಳಗಿನ ಆಸನ ಮುಖ್ಯ ಆಗತ್ತೆ. ಸೊ ಈ ಆಸನ, ಈ ಮನಸ್ಸು ಸ್ಥಿರವಾಗಿ ಭಗವಂತನಲ್ಲಿ ಹೇಗೆ ನಿಲ್ಲಿಸೋದು ಅಂತ. ಅದಕ್ಕೆ ಈ ತರ ಒಂದು ಉಷಾ ಅನಿರುದ್ಧನ ವಿವಾಹ ಈ ತರ ಒಂದು ಇದನ್ನ ನಾವು ಚಿಂತನೆ ಮಾಡುತ್ತಾ ಏನೋ ಒಂದು ವಿಷಯ ಮನಸ್ಸಿಗೆ ಏನೋ ಒಂದು ವಿಷಯವನ್ನ ಕೊಡಬೇಕು. ಈ ವಿಷಯವನ್ನ ಕೊಡ್ತಾ ಹೋದೆ ಹೀಗಾಯ್ತು, ಈ ಜ್ವರ ಬಂತು, ಇದೇ ಕಣ್ಣು ಮುಚ್ಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಇತರ ಥಾಟ್ಸ್ ನಮ್ಮಲ್ಲಿ ಬರೋದೇ, ಪ್ರವೇಶ ಮಾಡೋದೇ ಇಲ್ಲ. ಸೊ ಆ ರೀತಿಯಿಂದ ಜಿತಾಸನದೇ ಆ ಜಿತ ಆಸನವನ್ನ ಗೆಲ್ಲಬೇಕು. ಆಸನವನ್ನ ಗೆಲ್ಲೋದು ಅಂದ್ರೆ ಏನು, ಸ್ಥಿರವಾಗ ಮಾಡ್ಕೊಳ್ಳೋದು ಅಂದ್ರೆ ಏನು, ಸ್ಥಿರವಾಗ ಮಾಡ್ಕೊಳ್ಬೇಕಂದ್ರೆ ಆ ಭಗವಂತನ ಆ ಕರ್ಮಗಳಲ್ಲಿ, ಭಗವಂತ ಮಾಡಿದ ಆ ಲೀಲೆಗಳಲ್ಲಿ, ಅದಲ್ಲಿ ನಾವು ಮನಸ್ಸು ಇಟ್ಟು ಸರಿಯಾಗಿ ತಪ್ಪು ತಪ್ಪಾಗಿ ತಿಳ್ಕೊಳ್ಳೋದಲ್ಲ, ಆ ಶುಭ ನಾಮ ಶುಭ ಆಗುವಂತ ರೀತಿ, ಮಂಗಳ ಆಗುವಂತ ರೀತಿಯಲ್ಲಿ ಆ ಜಿತಾಸನದಲ್ಲಿ ಏಕಾಗ್ರ ಚಿತ್ತದಲ್ಲಿ ಅಂದ್ರೆ ಏಕಾಗ್ರ ಅದನ್ನೇ ಗುರಿ ಇಟ್ಕೊಂಡು ಅದನ್ನೇ. ಇನಿಷಿಯಲಿ ನಮ್ಗೆ ಇದು ಬರೋದೇ ಇಲ್ಲ, ಬಟ್ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ರೆ ಕೊನೆಯಲ್ಲಿ ಬಂದೇ ಬರುತ್ತೆ. ಮೇ ಬಿ 1 ಮಿನಿಟ್ 2 ಮಿನಿಟ್ ಬರ್ಬೋದು ನಮ್ಗೆ, ಅದು ಬಂದ್ರೇನೆ ಆಯ್ತು, ಪಾಪ ರಾಶಿಗಳು ಎಲ್ಲ ಸುಟ್ಟು ಹೋಗುತ್ತೆ. ಅದು ಬಂದ್ರೆ ದೊಡ್ಡ ನಾವು ಸಂಪತ್ತು, 1 ನಿಮಿಷ 2 ನಿಮಿಷ ಬಂದ್ರೆ ಆಗತ್ತೆ. ಸೊ ಅದಕ್ಕೆ ಏಕಾಗ್ರ ಚಿತ್ತದಲ್ಲಿ ನಿಷ್ಕಪಟದಿಂದ ಅಂತ ಅಲ್ಲಿ ಒಂದು ವರ್ಡ್ ಆಗ್ತಾರೆ. ನಿಷ್ಕಪಟದಿಂದ ಅಂದ್ರೆ ಏನ್ ಕಪಟ ಮಾಡಿದೀವಿ, ಯಾರಿಗೆ ವಂಚನೆ ಮಾಡಿದೀವಿ ನಾವು ಅಂದ್ರೆ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ವಿ. ಯಾಕೆ ಆತ್ಮವಂಚನೆ ಯಾಕೆ ಆಗತ್ತೆ ಅಂದ್ರೆ, ಈ ತರ ನಾವು ಜಿತಾಸನ ಹಾಕಬೇಕು, ಮನಸ್ಸನ್ನ ಇಡಬೇಕು, ಎಲ್ಲವನ್ನ ನಾವು ಮಾಡಬೇಕಂದ್ರೆ ನಮ್ಮಿಂದ ಏನೇನು ಆಗೋದಿಲ್ಲ. ತಿರ್ಗಾ ಅದಕ್ಕೆ ಬರುತ್ತೆ, ಈ ಜೀವಕ್ಕೆ ಏನೇನು ಇಲ್ಲ. ಈ ಜೀವಕ್ಕೆ ಈ ನೃಸಿಂಹದೇವರು ಅಸೃಜ್ಯ ಸ್ಥಿತಿಯಿಂದ ಸೃಜ್ಯ ಸ್ಥಿತಿಗೆ ತಂದು ಆ ಚಿಕ್ಕ ಜೀವರಿಗೆ ಈ ಜೀವಕ್ಕೋಸ್ಕರ ಇಷ್ಟು ಬ್ರಹ್ಮಾಂಡ ಎಲ್ಲ ಸೃಷ್ಟಿ ಮಾಡಿ ನಮ್ಗೆ ಸಾಧನ ಸಂಪತ್ತೆಲ್ಲ ಇಟ್ಟು, ಹೊರಗೆ ಮಾತ್ರ ಅಲ್ಲ ಒಳಗೇನೋ ಬಂದು ಒಳಗೇನೋ ಇಷ್ಟು ದೊಡ್ಡದು ಮಾಡಿ ಈ ದೇಹ ಒಂದು ಪುರುಷ ದೇಹವನ್ನ ಕೊಟ್ಟು, ಪುರುಷ ಅಂದ್ರೆ ಪೂರ್ಣವಾದ ದೇಹವನ್ನ ಕೊಟ್ಟು ಅಂದ್ರೆ ಪೂರ್ಣವಾದ ಯಾವಾಗ ಪೂರ್ಣ ಆಗತ್ತೆ ಅಂದ್ರೆ ದೇವರು ಕೊಟ್ಟ ಈ ಬುದ್ಧಿ ಮನಸ್ಸು ಚಿತ್ತವನ್ನ ದೇವರಲ್ಲಿ ಇಡಬೇಕು. ಆವಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ ದೇಹ ಎಲ್ಲರಿಗೆ ಇರಬೇಕು ಅಂತಿಲ್ಲ. ಈ ದೇಹವನ್ನ ಕೊಟ್ಟು ಅಲ್ಲಿ ಒಂದು ಬುದ್ಧಿ ಮನಸ್ಸು ಚಿತ್ತ ಎಲ್ಲವನ್ನು ಇಟ್ಟು ಅದು ಪ್ರೇರಣೆ, ಅದು ಫಂಕ್ಷನ್ ಮಾಡ್ಲಕ್ಕೆ ಅನೇಕ ದೇವತೆಗಳನ್ನೆಲ್ಲ ಇಟ್ಟಿದ್ದಾನೆ. ಎಷ್ಟು ಒಂದೊಂದಕ್ಕೆ ಎಷ್ಟಿಷ್ಟಿಷ್ಟಿಷ್ಟು ದೇವತೆಗಳನ್ನ ಇಟ್ಟುಕೊಂಡು ನಮ್ಮ ಹೃದಯ ಸಿಂಹಾಸನದಲ್ಲಿ ತಾನೇ ಬಂದು ಕೂತ್ಬಿಟ್ಟ. ನಮ್ಮ ಹೃದಯ ಅಷ್ಟದಳ ಕಮಲದ ನಡುವಲ್ಲಿ ತಾನು ಕೂತ್ಬಿಟ್ಟ. ಉಳಿದವರೆಲ್ಲ ಸೇವ್ಯ ಸೇವಕರು, ಸುತ್ತು ಅಲ್ಲೇ ಇದ್ದಾರಂತ ಬರತ್ತಲ್ಲ, ವಾಯುದೇವರು ಅಲ್ಲೇ ಮೇಲೆ ನಿಂತು ಆ ಒಂದು ಗಾನವನ್ನ ಸಾಮಗಾನವನ್ನ ಮಾಡ್ತಾ, ಇಷ್ಟು ಇದ ಇವರು ಮಾಡುವ, ಇವರು ನಮ್ಮ ಕೈಯನ್ನ ಹಿಡಿದು ನಮಗೆ ಇಲ್ಲಿ ಕೂಡಿಸಿಟ್ಟು ನಮ್ಮ ಮನಸ್ಸು ಹೊರಗಡೆ ಹೋಗದಂತೆ ನಾವೆಲ್ಲ ಭೂತೋಚ್ಚಾಟನ ಎಲ್ಲ ಮಾಡ್ತೀವಲ್ಲ, ಅದು ಅವರೆಲ್ಲ ಬಂದು ಇದನ್ನ ಮಾಡಿಸಿ ಕೊಡುವಾಗ ಏನೋ ನಾನೇ ನರಸಿಂಹ, ನಾನು ಚಿತಾಸನದಲ್ಲಿ ನಾನೇ ಕೂತ್ಕೊಂಡು ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ ಅಂತ ಉಳಿದವರೆಲ್ಲ ಮರೆತು ನನ್ನದು ನಮ್ಮಲ್ಲಿ ಆ ಸ್ವತಂತ್ರ ಆರೋಪ ಮಾಡಿಕೊಳ್ಳೋದೇ ಆತ್ಮವಂಚನೆ, ಆತ್ಮವಂಚನೆ ಆಗತ್ತೆ, ಅದೇ ಕಪಟ ಆಗತ್ತೆ. ಆ ಕಪಟ ಇರಬಾರದು. ಎಲ್ಲರೂ ನಮ್ಮ ನಾವು ಯಾರು, ಹೇಗೆ ಈ ಕೆಲಸ ನಡೆಯುತ್ತೆ, ಇಂದ್ರಿಯ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಚೂರು ಪೂರ್ತಿ ನಮ್ಗೆ ಯಾವ ದೇವತೆ ಲಿಸ್ಟ್ ಬೇಕಾಗಿಲ್ಲ, ನಮ್ಮ ಪಾರ್ ಏನೇನು ಇಲ್ಲ ಅಂತ ತಿಳ್ಕೊಳ್ಳೋದು. ಯಾಕೆಂದ್ರೆ ಇದು ಅದು ಹೇಳ್ತಾರೆ ಮಧುವಿರೋಧಿಯ ಪಟ್ಟಣ ಅಂತಾನೆ ಹೇಳ್ತಾರಲ್ಲ, ನಮ್ದೇ ಅಲ್ಲ ಇದು. ಈ ಅರಣ್ಯ, ಈ ಸುತ್ತಮಲ ಸಿಂಹಾಸನ ಇದು ಅವನದ್ದೇ ಅಂತ ನಾವು ಹೇಳ್ತಾರಲ್ಲ ದಾಸರು. ಇದನ್ನ ತಿಳ್ಕೊಂಡು ಹಿಂದೆ ಬಂದ ಪದ್ಯ, ಹಿಂದೆ ಬಂದ ಸಂಧಿಯಲ್ಲಿ ಬಂದದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಷ್ಕಪಟದಿಂದ ಆ ಒಂದು ಸ್ವತಂತ್ರವನ್ನ ನಮ್ಮಲ್ಲಿ ಆರೋಪ ಮಾಡಿಕೊಂಡ ಆ ಸ್ವತಂತ್ರವನ್ನ ತ್ಯಾಗ ಮಾಡಿ, ಅಂದ್ರೆ ನಾವು ಸ್ವತಂತ್ರರಲ್ಲ, ಎಲ್ಲರೂ ನಮಕ್ಕಿಂತ ದೊಡ್ಡವರಿದ್ದಾರೆ, ಅವರು ನಮ್ಮ ಕೈ ಹಿಡಿದು ಮಾಡ್ತಾ ಇದ್ದಾರೆ ಅಂತ ತಿಳಿಸಿಕೊಂಡ್ರೆ ಅದು ನಿಷ್ಕಪಟ ಆಗತ್ತೆ. ನಿಷ್ಕಪಟದಿಂದ ಬೇಸರದೆ, ಬೇಸರ ಅಯ್ಯೋ ಏನಪ್ಪ ಇವತ್ತು ಮಾಡ್ಬೇಕು, 10 ಜಪ ಮಾಡ್ಬೇಕು, 100 ಜಪ ಮಾಡ್ಬೇಕು, ಇದಾಗ್ಬೇಕು, ಅದು ಹಾಗೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಏನೇ ಕಾರ್ಯ ಮಾಡಿದ್ರು ಈ ಜಪ ಮುಂತ ಚಿಂತನೆ ಮಾಡೋವಾಗ, ಡೂ ಇಟ್ ಅಟ್ ಅ ಟೈಮ್ ವೆನ್ ಯು ಡೋಂಟ್ ಹ್ಯಾವ್ ಅ ನೆಕ್ಸ್ಟ್ ಪ್ರೋಗ್ರಾಮ್. ಈ ಟೈಮ್ಲಿ ಮುಗಿಸ್ಬೇಕು, ನೆಕ್ಸ್ಟ್ ಈ ಟೈಮ್ಗೆ ಇದಾಗ್ಬೇಕು ಅಂತ ಆ ಪ್ರೆಷರ್ ಇದ್ರೆ ಯು ಕೆನಾಟ್ ಡೂ ಇಟ್. ಸೊ ಯಾವಾಗ ಈವನ್ ನೀವು ಮಲ್ಕೊಳಕ್ ಮುಂಚೆ ಏನಿಲ್ಲ, ಮಲ್ಕೊಳ್ಳೋದೊಂದೇ ಕೆಲಸ, ಬೇರೆ ಕೆಲಸ ಇಲ್ಲ, ಆವಾಗ ಚಿಂತನೆ ಮಾಡೋಕ್ಕಾಗತ್ತಾ, ಈ ಲಯ ಚಿಂತನೆಯಲ್ಲಿ ಇದು ತರ್ಲಕ್ಕಾಗತ್ತಾ, ಆವಾಗ ಮಾಡಿ. ಇಫ್ ಯು ಆರ್ ರನ್ನಿಂಗ್ ಫಾರ್ ವರ್ಕ್ ಅಂಡ್ ಅದರ್ ಥಿಂಗ್ಸ್, ಈ ಜಪ ಇದು ಕಟ್ ಮಾಡ್ಕೊಳ್ಳಿ. ಇಷ್ಟು 100 ಹೇಳೋದು, 10 ಹೇಳೋದು, ಒಂದು ಹೇಳಿ ಆಯ್ತು, ಒಂದು 10 ಹೇಳಿದ್ರು ಆಯ್ತು. ಸೊ ಯು ಕಂಡೆನ್ಸ್ ಇಟ್ ಸೊ ದಟ್ ನೀವು ಜಪ ಆ ಚಿಂತನೆ ಬರೋವಾಗ ಯು ಶುಡ್ ನಾಟ್ ಹ್ಯಾವ್ ದ ಪ್ರೆಷರ್. ಸೊ ಬೇಸರದೆ ಅಯ್ಯೋ ನೆಕ್ಸ್ಟ್ ಮಾಡ್ಬೇಕು, ಬೇಗ ಬೇಗ ಮಾಡೋಣ, ಈ ಇಲ್ಲಂಗೆ ಬೇಸರ ಇಲ್ಲದೆ ಅದನ್ನೇ ಒಂದು ಏಕಾಗ್ರ ಬರಬೇಕಂದ್ರೆ ಆ ಬೇಸರ ಇರಬಾರ್ದು. ಬೇಸರದೆ ಜಪಿಸಲು ಈ ತರ ಮಾಡಿದ್ದೆ, ಸುಮ್ಮನೆ ಸುಮ್ಮನೆ ಕೂತು ಅದೇ ಹೇಳಿದಾರಲ್ಲ, ಜಲ ಬರದೆ ಜಲದಲ್ಲಿ ಮುಳುಗಿ ಬಿಸಿಲೋಳು ಬೆರಳೆನಿಸಿದರೇನು, ಅದಕ್ಕೆ ಇದೇ ಬರುತ್ತೆ, ಇದೇ ಅಲ್ಲಿನೂ ಹೇಳಿದ್ದಾರೆ. ಸೊ ಹೀಗೆ ಮಾಡಿದ ಈ ತರ ಒಂದು ಮನಸ್ಸಿಟ್ಟು ನಾವು ಮಾಡಿದ್ರೆ, ನಮ್ಮ ಆ ಒಂದು ಅಭಿಮಾನ ತ್ಯಾಗ ಮಾಡಿ ಮನಸ್ಸಿಟ್ಟು ಮಾಡಿದ್ರೆ ವೃಜಿನಗಳ ವೃಜಿನಾರ್ಧನ ಅಂತ ಬಂತು ಮೂರನೇ ಸಂಧಿಯಲ್ಲಿ ಬಂದು. ವೃಜಿನ ಅಂದ್ರೆ ಪಾಪ, ಆ ಪಾಪಕ್ಕೆ ಕಾರಣವಾದಂತ ಅಜ್ಞಾನ, ಆ ವೃಜಿನಗಳನ್ನ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿ ಕೊಡುವನು ಕಡೆಗೆ ಪರಗತಿಯ ಅಂತ ಹೇಳಲ್ಲಿ ಕೃಷ್ಣಾರ್ಜುನ.